గురుభ్యో నమః. హరి ఓం. హయగ్రీవం చిదానంద విగ్రహం సదనుగ్రహం దశగ్రీవచ్ఛదం శాపాన్మణిగ్రీవ విమోచనం స్వనామగ్రహణాదేవ నిజస్తగ్రహ విగ్రహం వృందావనగతం వందే బ్రహ్మరుద్రేంద్రవందితం స్వాంతస్థానంతశయ్యాయ పూర్ణజ్ఞానదశాన్నసే ఉత్తుంగవాక్తరంగాయ మధ్వదుగ్ధాబ్ధయే నమః. గురుమఖిల గుణజ్ఞం సద్గుణైకాధివాసం శమదన పరినిష్టం సత్వనిష్టం వరిష్టం సకలసుదనశిష్టం నిత్య నిర్భూతకష్టం హయముఖపదనిష్టం మాం భజంతు ప్రపన్నాః. పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే. నీలాకరాచ్యుతానంత లీలాగోపాలపాలితాన్ విద్యాపయోనిధీన్ వందే బ్రహ్మ విద్యాగురుం నమః. బ్రహ్మచర్య హరిప్రీతి సువిద్యా వాదశాలినః ఇష్టదాం కష్టహర్తృన్ విద్యానాన్యాన్ మునీన్ నమః. వాదిరాజ పదద్వంద్వా వారిజాసక్త మానసాన్ విశ్వప్రియ గురూన్ వందే మందోహం ధీవిశుద్ధయే. సత్యం సత్యం పునఃసత్యం విష్ణుతీర్థ ప్రసాదతః సర్వే కామా భవంతేవ శపథో బింబసన్నిధౌ. చింతామణిం సుభక్తానాం కల్పవృక్షం చ కామదం స్వామినం త్వాం రఘుప్రేమతీర్థం వందేహ్యభీష్టదం. అజ్ఞానతిమిరచ్ఛేదం బుద్ధి సంపత్పదాయకం విజ్ఞాన విమలం శాంతం విజయాఖ్య గురుం భజే. గోప ప్రఖర సంకాశం గోపాలత్వరం గోదేవ వంద్య పాదాబ్జం గోపాలాఖ్య గురుం భజే. జలజష్ట నిభాకారం జగదీశ పదాశ్రయం జగతీతల విఖ్యాతం జగన్నాథ గురుం భజే. శ్రీగురుభ్యో నమః. హరి ఓం. హరి కథామృత సార గురుగల కరుణ దుందాపనితి పేళువే పరమ భగవద్భక్తరిదనాదర దిక్కేళువదు. ఈ నిమిత్త పునఃపునః సుజ్ఞానిగల సహవాసమాడు కుమారుల కూడాడు కూడాడదురు లౌకికకి మురళాది అంత నిన్న హేడు. నంతర వైనకేయాంశదన సర్వస్థానదలి తన్నామ రూపవ తేనిసుత సంచరిసు ఇతరాలోచనయ బిట్టు. నాకు నిత్యదలి మాడబేకాద అనుష్ఠానం ఇది. ఏనము అందరే మనస్సు నోడి అదక్కొన్ని సత్యట్టిల్లేదు. ఆలోచన ఇల్లదే మనస్సు యవగాలు సుమ్మనే కొద్దిగా ఉందా దేవరితో కొద్దిగా బాధలు దేవుడు బాగా పెళ్ళదు మిక్కద్దెల్ల ఉందా ఊరు కొరతో ఇవరు కొరతో ఇన్నుందో మొత్తందో ఇవాళ యావ శక్తిల యావాందో నెలసి నెలసి దుఃఖపడదు. ఒట్టారే మనస్సుకొందు సబ్జెక్ట్ బేకు ఇల్లలేదు సుమ్మె కూడలదు. అదంతా నువ్వు చెన్నా గొప్పాలి అదక్కే ఈ మనస్సుకి చూడు బుద్ధి చేయడం అయ్యా సుమ్మయ్యా కదా మన ఎక్కేడు మనవే ఎక్కేడు మనవే ఎక్కేడు మనవి అంత అలా మనసు కేడత్త ఆ కేడ విధంగా విగుతాయి అదే ఏడు మనవే ఎంబోదండి ప్రార్థన ఇదే. మనోభిమానిగడే నీవు నన్న ప్రార్థనే కేడి ఏంతర్థ మనోభిమానిగడాద నీవు నన్న మనస్సన్న హీగిడబేకు అంత ప్రార్థనే అంటే అలా కేడతారే. ఒట్టారనేది ఎందాకడే హోక్తానే ఇరబేకు. నేనంతా 24 అవర్స్ బెడిక్కింద రాత్రి హెచ్చరిక పోయేంత 24 అవర్స్ వర్క్ మాడో మిషన్ వితౌట్ స్ట్రెయిన్ వితౌట్ ఫీలింగ్ స్ట్రెయిన్. అప్ప ఇష్టత్తు ఎల్ల ఆలోచన మాడిదె ఒంద 10 నిమిషం యావ ఆలోచన కొడువన అంత ఎచ్చరికాల కలుగుత ఇల్ల ఆలోచన మాడుదలని మనస్సుకి స్ట్రెయినే ఇల్ల. స్ట్రెయిన్ ఇదే కలిసి మాడడం అనేది నోడు అందరే ఆలోచన పడతాయి. ಅದಕ್ಕೆ ಹೇಳ್ತಾರೆ ಈ ಮನಸ್ಸು ಇದೇ ತರ ಸದಾ ದೇವರಲ್ಲೇ ಇದ್ದು ಬಿಟ್ರೆ ಅದಕ್ಕೆ ಸ್ಟ್ರೈನೇ ಇರಲ್ಲ ಇನ್ನಷ್ಟು ಶಕ್ತಿ ಬರುತ್ತೆ ಅಂತ. ಹಾಗಾದರೆ ಆ ಇತರ ಆಲೋಚನೆಯ ಬಿಟ್ಟು ಇತರ ಆಲೋಚನೆಯ ಬಿಟ್ಟು ಇಲ್ಲಿ ಚೂರು ಬುಡಕ್ಕೆ ಹೋದರೆ ಚೂರು ಬುಡಕ್ಕೆ ಹೋದರೆ ದಾಸರಾಯರು ಉಪದೇಶ ಕೊಡ್ತಾ ಇದ್ದಾರೆ. ಏನಂತ ಈ ನಿಮಿತ್ತ ಪುನಃ ಪುನಃ ಸುಜ್ಞಾನಿಗಳ ಸಹವಾಸ ಮಾಡು ಕುಮಾರವರ ಕೂಡಾಡದಿರು ಹೀಗಿರು ಹೀಗಿರು ಅಂತ ಹೇಳ್ತಾ ಇದ್ದಾರೆ. ಅವಾಗ ದಾಸರಾಯರು ಕೇಳಿದ್ರೆ ಸ್ವಾಮಿ ನಾನು ಅಸ್ವತಂತ್ರ ನಂಗೆ ಹೇಳ್ತಾ ಇದ್ದೀರಾ ನಾನಾಗಿದ್ದೆ ಕಾಗುತ್ತಾ ಆಗಲ್ಲ, ನಂಗೆ ಕೇಳ್ತಾ ಇದ್ದೀರಾ ಅಂತ ಪ್ರಶ್ನೆ ಬಂದ್ರೆ ಶಾಸ್ತ್ರೋತ್ತರ ಕೊಡ್ತಾ ಇದೆ. ಕೇಳ್ತಾ ಇದ್ದಾರೆ ಶಾಸ್ತ್ರದೃಷ್ಟಿಯ ಅಷ್ಟು ಉಪದೇಶ. ಉಪದೇಶ ಅಂಬುದು ಶಾಸ್ತ್ರದೃಷ್ಟಿಯಿಂದಲೇ ಕೊಡುತ್ತಯ್ಯ, ಬೇರೆ ಕೊಡಲ್ಲ. ಇನ್ನೇನು ಶಾಸ್ತ್ರದೃಷ್ಟಿ ಅದಕ್ಕೆ ಆಚಾರದವರು ಶಾಸ್ತ್ರ ಅಂತರ್ಯಾಮಿ, ಶಾಸ್ತ್ರ ಅಂದ್ರೆ ಅಂತರ್ಯಾಮಿ ಅಂತ ಅರ್ಥ. ಅಂದ್ರೆ ಅಂತರ್ಯಾಮಿ ದೃಷ್ಟಿಯ ಅತ್ತು ಉಪದೇಶ, ಅಂತರ್ ಉಪದೇಶ ಅಂತ ಕೊಟ್ರೆ ಅದು ಅಂತರ್ಯಾಮಿ ದೃಷ್ಟಿಯಿಂದಲೇ ಕೊಡುತ್ತೆ, ಬೇರೆ ಕೊಡಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ಅಂದರೆ ಅಸ್ವತಂತ್ರನಾದ ಜೀವನಿಗೆ, ಯದ್ಯಪಿ ಜೀವನ ಕುರಿತಾಗಿ ಹೇಳೋದು, ಇದು ಜೀವನಿಗೆ ಸಂಬಂಧಪಟ್ಟದ್ದೇ ಹೇಳೋದು. ಆದರೆ ಇಲ್ಲೇನಾಗಿದೆ, ಅಸ್ವತಂತ್ರನಾದ ಜೀವ ಅವನು ಹಿಡಿದು ಗ್ರಹಣ ಮಾಡಲಿಕ್ಕಾಗಲ್ಲ, ಏನು ಮಾಡಲಿಕ್ಕಾಗಲ್ಲ, ಏನಿಲ್ಲ, ಬಿದ್ದಿರ್ತಾನೆ. ಮತ್ತೆ ಅಂಥವನಿಗೆ ವಿಧಿ ಹೀಗ್ ಮಾಡು ಅಂತ ಹೇಳಲಿಕ್ಕೆ ಹೋದ್ರೆ ಹೇಗ್ ಹೇಳಬೇಕು ಅಂದ್ರೆ, ಇವನಿಂದ ಆ ಕಾರ್ಯವನ್ನ ಮಾಡಿಸಿಕೊಡುವ ಭಗವಂತ ಕೂತಿದ್ದಾನಲ್ಲ, ಇವಾಗ ಪ್ಯಾರಾಲಿಸಿಸ್ ಪೇಷಂಟ್ ಇದ್ದಾನೆ, ಹಾದಿಗಡ್ಡ ಇದ್ದಾನೆ, ನಾವಂತೀವಿ ಇಲ್ಲೇ ತಪ್ಪ ಕೂತಿದ್ಯಾ, ಸ್ವಲ್ಪ ಸರಿಬಾರದ. ಅವಾಗ ಅಂದ, ನಾ ಪ್ಯಾರಾಲಿಸಿಸ್ ಪೇಷಂಟ್ ಅಯ್ಯ, ನಂಗೆ ಕದಲಿಕ್ಕೆ ಆಗಲ್ಲ, ನಾನು ಇಲ್ಲಿ ಕೂತಿದ್ದೇನೆ ಅಂದ್ರೆ ನಾನು ಕದಲಿಕ್ಕಾಗಲ್ಲ, ಪ್ಯಾರಾಲಿಸಿಸ್ ಪೇಷಂಟ್ ಹೇಗಾಗ್ತೀನಿ, ಇಲ್ಲ ಕೂತಿದ್ಯಾ ಹೋಗು ಅಂದ್ರೆ ನಾನಲ್ಲಿ ಹೋಗ್ತೀನಿ ಅಂದ್ರೆ, ಈ ಅಂದವ ಹೇಳಿದ, ನನಗ್ ಗೊತ್ತಯ್ಯ ನೀ ಪ್ಯಾರಾಲಿಸಿಸ್ ಪೇಷಂಟ್ ಅಂತ, ನೀನಿಲ್ಲಿ ಕೂಡಲಿಕ್ಕೆ ನೀನಾದ್ರೂ ನಡ್ಕೊಂಡು ಬರ್ತೀಯ, ಇಲ್ಲಲ್ಲ ನೀನು ಮೃತಂದ ಹಾಕಿದ್ದಾರಲ್ಲ ಅವರಿಗೆ ಹೇಳ್ತಾ ಇದ್ದೇನೆ ಅಂದ್ರೆ, ಅವರಿಗೆ ಅಂತ ಡೈರೆಕ್ಟ್ ಆಗಿ ಹೇಳ್ತಾ ಇಲ್ಲ, ನಿನ್ನನ್ನು ನೋಡಿ ಹೇಳಿದ ಕೂಡಲೆ, ಯಾಕೆ ಇಲ್ಲಿ ಬಂದಿದ್ಯಾ ಸರಿಬಾರ್ದ ಅಂದ ಕೂಡಲೆ ನಿನ್ನ ತಂದವರಿಗೆ ಬಿಸಿ ಮುಟ್ಟುತ್ತೆ, ಅಯ್ಯೋ ಅಂತ ಅವರು ಬಂದು ಸರಿಸ್ಕೊಂಡು ಹೋಗ್ತಾರೆ. ಮನೆಯಲ್ಲೂ ಅಷ್ಟೇ, ಸ್ವಲ್ಪ ಬಿಸಿ ವಾತಾವರಣ ಇರುವ ಕಾಲಕ್ಕೆ ಮನೆಯಲ್ಲಿ ಟೆನ್ಷನ್ ಆಗಿರ್ತಾರೆ, ಇರೋ ಕಾಲಕ್ಕೆ ಇಚ್ಛೆ ಇರುಗಳು ಆಗು ಇದು ಎಲ್ಲೋ ಇಟ್ಟಿರ್ತಾರೆ, ಇಟ್ಟಾಗ ಸ್ವಲ್ಪ ಖಾರವಾಗಿ ಮಾತಾಡೋದಿದೆ. ಈ ದರಿದ್ರ ಚೇರಿ ಇಲ್ಲಿ ಕೂತೇ ಇರುತ್ತೆ ಅಲ್ಲ, ಚೇರು ತಾನಾಗಿ ಕೊಡುತ್ತ, ಚೇರು ತಾನಾಗಿ ಕೊಡುತ್ತ, ದರಿದ್ರ ಚೇರಿ ನಿದ್ದೆ ಇರುತ್ತೆ ಅಂತ ಬೈತಾರೆ. ಬೈದ್ರೆ ಆ ಚೇರು ಮತ್ತ ಪ್ಲೇಸ್ ಹೋಗಿ ಕೊಡುತ್ತೆ, ಹೇಗೆ ಇಟ್ಟವರು ಬರ್ತಾರೆ ಬೈದತ್ತು ಚೈರನ್ನ ಆ ಅಂದದ್ದು ತಾಕಿದ್ದಾರಿಗೆ ಚೈರ್ ಇಟ್ಟವರು ಅವತ್ತಾನೆ, ಇದು ನಾರ್ಮಲ್ ನಮಗೆಲ್ಲ ಗೊತ್ತು. ಹಾಗೆ ಶಾಸ್ತ್ರ ಹೇಳ್ತಾ ಇದೆ, ಅಸ್ವತಂತ್ರರಾದ ಜೀವರಿಗೆ ಉಪದೇಶ ಅಂತ ಬರ್ತಾ ಇದ್ದರೆ ಅದು ಹೇಗೆ ಕೊಡುತ್ತೆ ಅಂದ್ರೆ, ಒಳಗಿರೋ ದೇವರ ದೃಷ್ಟಿಯಲ್ಲಿ. ಅಂದ್ರೆ ಇದು ದೇವರ ಉಪದೇಶ ಅಲ್ಲ, ದೇವರಲ್ಲಿ ಪ್ರಾರ್ಥನೆ. ಏನಂತ, ಇದು ಈ ಜೀವನಿಗೆ ಮಾಡಿಸು. ಆಗ ದಾಸರ ಹೇಳ್ತಾರೆ, ಇಡೀ ಹರಿಕಥಾಮೃತ ಸಾರ ಯಾವ ದೃಷ್ಟಿಯಿಂದ ಕೊಟ್ಟದ್ದು ಹಾಗೆ ಅಂದ್ರೆ, ನಮ್ಮೊಳಗಿರುವ ಬಿಂಬನ ದೃಷ್ಟಿಯಿಂದ ಕೊಟ್ಟದ್ದು. ಬಿಂಬನ ದೃಷ್ಟಿ ಅಂದ್ರೆ ಇದೆಲ್ಲ ಜೀವನಿಗೆ ಬರಬೇಕಯ್ಯ, ಅವ ಅಸ್ವತಂತ್ರ, ಅದಕ್ಕೆ ಪರಮಾತ್ಮ ಇವನಿಂದ ಇದನ್ನ ಮಾಡಿಸು ಎಂಬ ದೃಷ್ಟಿಯಿಂದ ಈ ಗ್ರಂಥ ರಚನೆ ಮಾಡಿದ್ದು ದಾಸರ. ಹಾಗಾದ್ರೆ ನಾನು ಇದನ್ನು ಕೇಳುವಾಗ ಹೇಗೆ ಕೇಳಬೇಕು? ದಾಸರಾಯರು ನನ್ನ ಹೃದಯದಲ್ಲಿರುವ ಬಿಂಬಮೂರ್ತಿಯ ದೃಷ್ಟಿಯಲ್ಲಿಟ್ಟುಕೊಂಡು ಈ ಉಪದೇಶವನ್ನ, ಸ್ವಾಮಿ ಇದನ್ನ ಈ ಜೀವಿಯಿಂದ ಮಾಡಿಸುವಂತ ಪ್ರಾರ್ಥನಾಪೂರ್ವಕವಾಗಿ ಭಗವಂತನ ಹತ್ರ ಒಪ್ಪಿಸ್ತಾ ಇದ್ದಾರೆ, ಅದು ನನಗೆ ಉಪದೇಶ ಆಗುತ್ತೆ, ನನ್ನಿಂದ ಕಾರ್ಯ ಆಗುತ್ತೆ. ಹೇಗೆ? ನನ್ನ ಆ ಅವರ ಮಾತಿನ ಮೂಲಕ ಭಗವದ್ ರೂಪಗಳು ಹೊರಡುತ್ತೆ. ಆ ಮಾತಿನ ಮೂಲಕ ಭಗವದ್ ರೂಪಗಳು ಹೊರಟು ನಮ್ಮೊಳಗಿರುವ ಭಗವದ್ ರೂಪಕ್ಕೆ ಸೇರಿದರೆ ಅಪ್ಲಿಕೇಶನ್ ಬಂತು, ಸೇರಿತು. ಅವಾಗ ನಮ್ಮೊಳಗಿರುವ ಬಿಂಬಮೂರ್ತಿ ಇವರು ಹೇಳಿದಂತೆ ಮಾಡಿಸಲಿಕ್ಕೆ ಶುರು ಮಾಡುತ್ತಾನೆ. ಅದು ಉಪದೇಶ ಅಂಬುದು ಅದನ್ನು ಹೇಳುತ್ತಾರೆ. ಹಾಗಾದರೆ ನಮ್ಮೊಳಗೆ ಭಗವಂತನ ಪ್ರಾರ್ಥನೆ ಮಾಡಬೇಕು, ಸ್ವಾಮಿ ಉಪದೇಶ ಕೊಡಿಸ್ತಾ ಇದೆಯಾ, ಕೆಲಸ ಮಾಡುವವರಿಗೆ ಆಗಲಿ ಹರಿಯೇ ಅಂತ ದಾಸರಾಯರೇ ಪ್ರಾರ್ಥನೆ ಮಾಡುತ್ತಾರೆ. ಹಾಗಾದರೆ ಇಲ್ಲಿ ಮತ್ತು ನಮ್ಮ ಲೋಕಕ್ಕೆ ಬಂದರೆ ಒಳಗಿನ ಪ್ರಪಂಚ ಇದೆ, ಹೊರಗಿನದಕ್ಕೆ ಬಂದರೆ ಇತರ ಆಲೋಚನೆಯ ಬಿಟ್ಟು ಅಂದ್ರೆ ಬೇರೆ ಆಲೋಚನೆ ಬೇಡೇ ಬೇಡ. ಏನು? ನಮ್ಮ ಸ್ವಾಮಿ ರಕ್ಷತಿ ಕೇವ ವಿಶ್ವಾಸ ತದೀಯೋಹ ಇತಿ ಸ್ಮೃತಿ. ಏನೋ ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಪ್ರವಚನದಲ್ಲಿ ಕೇಳಿದೆ, ದೇವರನ್ನು ತಾನ ಕೊಡ್ತಾನೋ ಇಲ್ಲೋ, ಏನ್ ಮಾಡಿಸ್ತಾನೋ ಇಲ್ಲೋ, ಏನಾಗುತ್ತೋ ಏನೋ, ಬೇಡ. ಹೊಟ್ಟೆ ಕೊಡ್ತಾನೆ ಸ್ವಾಮಿ, ಹೊಟ್ಟೆ ಕೊಡ್ತಾನೆ. ಹೇಗೆ ಗ್ಯಾರಂಟಿ ಅಂದ್ರೆ, ಕೊಡೋ ಆಲೋಚನೆ ಅವನು ಇಲ್ಲದಿದ್ದರೆ ಉಪದೇಶವೇ ಕೊಡಿಸ್ತಾ ಇದ್ದಿಲ್ಲ. ಉಪದೇಶ ಕೊಡಿಸ್ತಾ ಇದ್ದಾನಾದ್ದರಿಂದ ಒಳಗೆ ನಿಂತು ತಾನು ಮಾಡಿಸ್ತಾನೆ ಎಂಬುದಿದ್ರೇನೆ ಉಪದೇಶ.
ಸಂತೋಷ ಕೊಡಿಸ್ತಾನೆ.
ಆದರೆ ಇಮ್ಮಿಡಿಯೇಟ್ ಆಗಿ ಮಾಡಿಸ್ತಾನ ಅಂಬುದರಲ್ಲೇ ಕ್ವಶ್ಚನ್. ಏನದು ಅಂದ್ರೆ ಉಪದೇಶ ಕೊಡಿಸಿದ, ಮಾಡಿಸಬೇಕು ಅಂತ ದೇವರಿಗಿದ್ದೇ ಇದೆ, ಮಾಡಿಸಿಯೇ ಮಾಡಿಸ್ತಾನೆ. ಹೇಗ್ ಮಾಡಿಸ್ತಾನೆ ಅಂದ್ರೆ ಇಷ್ಟು ಒಳಗೆ ಪಾಪ ಕರ್ಮ ಕೂತಿರುತ್ತೆ, ಉಪದೇಶ ಪಡ್ಕೊಳ್ಳುವ ಪುಣ್ಯ ಇರುತ್ತೆ, ಅನುಷ್ಠಾನಕ್ಕೆ ನಮ್ಮಿಂದ ಅನುಷ್ಠಾನಕ್ಕೆ ತರಿಸಲಿಕ್ಕೆ ಬೇಕಾದ ಪುಣ್ಯ ನಮ್ಮಲ್ಲಿ ಇರಲ್ಲ, ಪಾಪ ಅಡ್ಡಿ ಕೂತಿರುತ್ತೆ, ಅದನ್ನ ದೇವರು ಕಳೆಯಬೇಕು. ಹೇಗ್ ಕಳೆಯುತ್ತಾನೆ? ಈ ಉಪದೇಶ ಕೊಡಿಸಿ 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 ಕೇಳಿಸಿ 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 ಅದರಿಂದ ಈ ಅನುಷ್ಠಾನಕ್ಕೆ ಅಡ್ಡಿಯಾದ ಪಾಪವನ್ನ ತೆಗಿತಾನೆ, ಅನುಷ್ಠಾನಕ್ಕೆ ಬೇಕಾದ ಪುಣ್ಯ ಜಾಸ್ತಿ ಮಾಡುತ್ತಾನೆ. ಈ ಕೇಳಿಸಿ ಕೇಳಿಸಿ ಕೇಳಿದ್ರೆ ಸುಮ್ಮನೆ ಕೊಡಿಸ್ತಾನ, ಅಯ್ಯೋ ಯಾಕೋ ಕೊಡ್ತಾ ಇಲ್ಲ ದೇವರು, ಯಾಕೋ ಕೊಡ್ತಾ ಇಲ್ಲ ದೇವರು, ದುಃಖ ಕೊಡ್ತಾ ಇರ್ತಾನೆ, ಒಳಗೆ ಕೊಡ್ತಾನೆ. ಸಾಧಕರಾದವರಿಗೆ ಕುದಿತಾ ಇರ್ತಾರೆ, ಯಾಕೋ ಆಚಾರ ಹೇಳ್ತಾರೆ, ಬರಲ್ಲ 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 ಬರಲ್ಲ, ದುಃಖ ಕೊಡ್ತಾನೆ. ಆ ದುಃಖದಿಂದಲೂ ಕೂಡ ಪಾಪ ಕರುತ್ತಾ 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 ಬರುತ್ತೆ, ಕೊನೆಗೆ ಏನಾಗುತ್ತೆ, ಒಂದ್ ಫೈಲ್ ಎಲ್ಲ ಈ ಕರಗಿದ ಕೂಡಲೆ ಅಂದ್ರೆ ಪೂರ್ತಿ ಕರಗದ ಮೇಲೆ ಅನುಷ್ಠಾನ ಕೊಡ್ತಾನ, ಇಲ್ಲ ಚೂರು ಕರಗದ ಕೂಡಲೆ ಚೂರು ಅನುಷ್ಠಾನ, ಒಳಗೊಳಗೆ ಭಗವಂತ ಮಾಡಿಸ್ತಾ ಹೋಗ್ತಾನೆ. ಇದು ತಾತ್ಪರ್ಯ. ಇನ್ನ ಮುಂದೆ ತಂದ್ರೆ ಇತರ ಆಲೋಚನೆಯ ಬಿಟ್ಟು, ಒಂದು ಶ್ರೀಹರಿ ನನ್ನ ಮೂಲಕ ಮಾಡಿಸಿಯೇ ಮಾಡಿಸ್ತಾನೆ, ಮಾಡಿಸಿಯೇ ಮಾಡಿಸ್ತಾ ಇದ್ದಾನೆ. ಇನ್ನ ಇತರ ಆಲೋಚನೆ ಬಿಟ್ಟು, ಇವನ ಕುರಿತು ಆಲೋಚನೆ ಬಿಟ್ಟು ಮಿಕ್ಕದ್ದೆಲ್ಲ ಹುಟ್ಟಿದಾಗಲಿಂದ ಆಲೋಚನೆ ಮಾಡ್ತಾನೆ ಇದ್ದೀವಿ. ನಾನು ಉಪಯೋಗ ಇರುವಂತ ಬಿಪಿ ಜಾಸ್ತಿ ಆಗಿರುತ್ತೆ, ಏನು ಉಪಯೋಗವಿಲ್ಲ. ಇದು ಸಾಲ್ವ್ ಮಾಡಬೇಕಾದ್ರೆ, ನಮ್ ಸುತ್ತು ಇರುವ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಬೇಕಾದ್ರೆ ನಾವು ಆಲೋಚನೆ ಮಾಡುವುದರಿಂದಲೇ ಸಾಲ್ವ್ ಆಗುತ್ತೆ ಅಂದುಕೊಂಡ್ರೆ ಎಲ್ಲೋ ನಾವು ಎಲ್ಲೋ ಇರ್ತಾ ಇದ್ದೀವಿ. ಎಷ್ಟು ಆಲೋಚನೆ ಮಾಡಿ ಅದನ್ನು ಸಾಲ್ವ್ ಮಾಡ್ಲಿಕ್ಕೆ ಹೋದ್ರೆ ನಾವು ಹೇಗೆ ಆಲೋಚನೆ ಮಾಡ್ತೀವಿ, ಇದು ಹೀಗಿದೆ, ಇದನ್ನ ಹೇಗ್ ಮಾಡಬೇಕು ಅಂತ ಆಲೋಚನೆ ಮಾಡಿ ಸಾಲ್ವ್ ಮಾಡ್ಲಿಕ್ಕೆ ಹೋಗೋದ್ರೊಳಗೆ ಅದು ಶೇಪೇ ಚೇಂಜ್ ಆಗಿರುತ್ತೆ, ಆ ಪ್ರಾಬ್ಲಮ್ ಶೇಪೇ ಚೇಂಜ್ ಆಗಿರುತ್ತೆ. ನಾವೊಂದು ತಗೊಂಡೋಗ ಸೊಲ್ಯೂಷನ್ ಬೇರೆ, ಅದು ಭೂತಾಕಾರ ಕೊಟ್ಟಿರುತ್ತೆ, ಏನ್ ಮಾಡಬೇಕು ಅರ್ಥ ಆಗಲ್ಲ. ಅದಕ್ಕೆ ಕೃಷ್ಣ ಅಂದ, ಸುಮ್ಮನೆ ಸಲ ಕೆಡಿಸ್ಕೋಬೇಡ ನೀನು, ಮಚ್ಚಿಂತ ಅಂಕುರು ನನ್ನ ಚಿಂತೆಯನ್ನ ಮಾಡು, ನಿನ್ನ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ ಚಿಂತೆ ನಾ ಮಾಡ್ತೇನೆ, ಅದನ್ನು ಹೇಗೆ ಓಡಿಸಬೇಕು ನನಗ್ ಗೊತ್ತು, ನಿನಗ್ ಗೊತ್ತಿಲ್ಲ. ಅದರಿಂದ ಇವನನ್ನೇ ಗೊತ್ತಾಯ್ತು, ನಮ್ಮ ಪ್ರಾಬ್ಲಮ್ಸ್ ನಾವು ಎಷ್ಟು ತಳದ ತೆಚ್ಚಿಕೊಂಡ್ರು ಆಗಲ್ಲ, ಅವನು ಮಾಡಿಸ್ತಾನ, ಅವನು ಮಾಡಿಸ್ತಾನಲ್ಲ, ಅಲ್ಲಿ ಹೇಗೆ ಮಾಡಿಸ್ತಾನೆ, ಅವನೇ ಇವನು ಮಾಡ್ತಾನ ಇಲ್ಲ. ಭಗವಂತ ಅವನೆಲ್ಲ ಮಾಡಿದ್ದಕ್ಕೆ ನಾವು ಹೀಗೆ ಹಾಗೆ ಅಂತ ವಿಮರ್ಶೆ ಮಾಡಿದ್ರು ಏನ್ ಬರುತ್ತೆ ಅಲ್ವಾ, ಗೊತ್ತಿದ್ರು ಮಾಡಿ ಅಂದ್ರೆ ಭಗವಂತ ಮಾಡ್ತಾನೆ, ಎಲ್ಲ ಮಾಡಿಸ್ತಾನೆ ಅಂತಲ್ಲ, ಎಲ್ಲ ಮಾಡಿಬಿಡ್ತಾನೆ ಅವನೇ ಹೇಗೆ ಅಂದ್ರೆ ನಮ್ಮಿಂದ ಅವನ ಚಿಂತನೆ ಮಾಡಿಸ್ತಾನೆ. ಅಪ್ಪ ಇದೆಲ್ಲ ನಾನು ತಲೆ ಕೆಡಿಸ್ಕೊಂಡ್ರು ಆಗಲ್ಲ, ಅದಕ್ಕೆ ದೇವರ ಸ್ಮರಣೆ ಮಾಡ್ತಾ ಕೊಡ್ತೇನೆ ಅಂತ ದೇವರನ್ನೇ ಸ್ಮರಣೆ ಮಾಡುವಂತೆ ಮಾಡ್ತಾನೆ. ಆ ಸ್ಮರಣೆ ಮಾಡೋದ್ರಿಂದ ಏನೇನು ಪ್ರಾಬ್ಲಮ್ ಇರುತ್ತಲ್ಲ ಅದಕ್ಕೆ ಸೊಲ್ಯೂಷನ್ ನಮ್ಮ ತಲೆಯಲ್ಲಿ ಆ ಕಾಲಕ್ಕೆ ಹೊಳಸ್ಬಿಡ್ತಾನೆ, ಹೊಳಸ್ಬಿಟ್ಟು ಹೀಗ್ ಮಾಡೋಣ ಸರ್. ಯಾರು ಮಾಡಿಸಿದ್ರು ಅವನೇ, ಯಾರ ಮೂಲಕ, ನಮ್ಮ ಮೂಲಕ, ಹೇಗೆ ಹೊಳಸಿ ಹೇಗೆ ತಪ್ಪಾಭಿಮಾನಿಗಳ ಮೂಲಕ ಅಂದರೆ ಆ ಕಾಲಕ್ಕೆ ದೇವರು ನನ್ನ ತಲೆಗೆ ಹೇಗ್ ಮಾಡಬೇಕೋ ಅದು ಕೊಟ್ಟು ಮಾಡಿಸಿಬಿಡ್ತಾನೆ, ನನಗೇನು ಹೆದರಿಕೆ ಇಲ್ಲ. ಮತ್ತೇನು, ಅವನ ಪಾದ ಸ್ಮರಣೆ ಮಾಡುತ್ತಾ ಅವನ ಶರಣಾಗತನಾಗಿದ್ರೆ ಸಾಕು, ಹೀಲ್ ಗೆಟ್ ಇಟ್ ಡನ್ ಥ್ರೂ ಮಿ, ಅವನು ನನ್ನ ಮೂಲಕ ಮಾಡಿಸಿಬಿಡುತ್ತಾನೆ, ಅವನೇನ್ ಮಾಡಿಬಿಡ್ತಾನಲ್ಲ. ಬಹಳ ಡೆಲಿಕೇಟ್ ಪಾಯಿಂಟ್ ಇದು. ದೇವರು ಚಿಂತನೆ ಮಾಡ್ತಾರೆ ಎಲ್ಲ ದೇವರೇ ಮಾಡಿಬಿಡ್ತಾರೆ, ಇಲ್ಲ ದೇವರೇ ನನ್ನಿಂದ ಮಾಡಿಸ್ತಾನೆ, ಕಾಲ ಕಾಲಕ್ಕೆ ಪ್ರೇರಣೆ ಮಾಡಿ ಮಾಡಿಸ್ತಾನೆ ಎಂಬ ಈ ತರ ಆಲೋಚನೆಯ ಬಿಟ್ಟು, ಅವನಿದ್ದಾನೆ 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 ಈ ತರ ಆಲೋಚನೆಯ ಬಿಟ್ಟು ದೇವರು ಬಿಟ್ಟು ಬೇರೆ ಇದೆಲ್ಲ ಚಿಂತನೆ ಮಾಡಿ ಮಾಡಿ ಏನಾಗ್ತಾ ಇದೆ, ಆಚೆಯೇ ಅಂಟು ಜಾಸ್ತಿ ಆಗ್ತಾ ಇದೆ. ಅಂಟು ಬರಲಿಕ್ಕೆ ಕಾರಣ ಏನು ಆಲೋಚನೆ. ಅದಕ್ಕೆ ಈ ಆಂಗ್ಲದಲ್ಲಿ ಒಂದು ಇದುರುತ್ತೆ ಮಾತು, ಔಟ್ ಆಫ್ ಸೈಟ್ ಔಟ್ ಆಫ್ ಮೈಂಡ್, ಔಟ್ ಆಫ್ ಸೈಟ್ ಔಟ್ ಆಫ್ ಮೈಂಡ್.
ಹೌದಲ್ವಾ? ಯಾವ ವ್ಯಕ್ತಿಯಾಗಲಿ ಪದಾರ್ಥ ಆಗಲಿ ಕಣ್ಣಿನ ಮುಂದೆ ಇದ್ರೆ ಅದರ ಕುರಿತು ಆಲೋಚನೆ ಜಾಸ್ತಿ ಹೆಚ್ಚಾಗ್ತಾ ದೂರ ಆಯ್ತಾ ಮನಸ್ಸು ಇದ್ದದ್ದನ್ನೇ ಆಲೋಚನೆ ಮಾಡುತ್ತೆ, ದೂರ ಆದ ಕುರಿತು ಹೆಚ್ಚು ಮಾಡಲ್ಲ, ಕಮ್ಮಿ ಮಾಡ್ತಾ ಬರ್ತಾ ಇರುತ್ತೆ. ಇದು ಸಾಮಾನ್ಯದ್ದು, ಅವನ ಸಂಕಲ್ಪ ಇದ್ರೆ ದೂರದ್ದೇ ಆಲೋಚನೆ ಕೊಡ್ತಾನೆ, ಬೇರೆ ವಿಷಯ. ಸಾಮಾನ್ಯವಾಗಿ ಹೀಗೆ ಇರುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಇತರ ಆಲೋಚನೆಯ ಬಿಟ್ಟು ಏನು ಮಾಡಬೇಕು? ಧೇನಿಸುತ ಸಂಚರಿಸು, ದೇವರನ್ನೇ ರೂಪವ, ದೇವರ ತನ್ನಾಮ ರೂಪವ ಧೇನಿಸುತ ಸಂಚರಿಸು. ಅಂದರೆ ಯಾರ್ಯಾರು ಕಾಣಿಸ್ತಾರೆ ಆಕಾರದಲ್ಲಿ ದೇವರಿದ್ದಾರೆ, ಹೆಸರು ಅವರದ್ದೇ ಹೆಸರು, ಅವರದ್ದೇ ಹೆಸರು. ಅಲ್ಲಿ ಎಲ್ಲ ಇಲ್ಲೂ ನಾಡು ಎಲ್ಲ ಹೆಸರು ಗೊತ್ತಾಗುತ್ತಲ್ಲ, ಹಾಗಾದ್ರೆ ಅವರ ಆಕಾರ ಗೊತ್ತಾಗುತ್ತೆ, ಅವರ ಹೆಸರು ಗೊತ್ತಾಗಬೇಕಲ್ಲ. ಜನರಲ್ಲಿ ಹೆಸರು ಗೊತ್ತಾಗುತ್ತೆ, ಮನುಷ್ಯರು ಅಂತ ಹೆಸರು ಗೊತ್ತಾಗುತ್ತೆ. ಮನುಷ್ಯರಲ್ಲಿ ಮನುಷ್ಯನ ಹೆಸರು ಇಟ್ಕೊಂಡಿದ್ದಾನೆ, ನಾಯಿಯಲ್ಲಿ ಅದೇ ಹೆಸರು ಇಟ್ಕೊಂಡಿದ್ದಾನೆ. ತದ್ರೂಪ ತನ್ನ ಇದ್ದಾನೆ ಇದ್ದಾನೆ, ಅದು ಎಷ್ಟು ಸಲ ಸ್ಮರಣೆ ಮಾಡ್ತೀರಿ ಮಂದದ್ದೇ, ಅದಕ್ಕೆ ಆ ಸಲ ಸ್ಮರಣೆ ಮಾಡಿದ್ದೇ ಬಂದದ್ದು. ಈ ಬೇಸರ ಭೂತ ಕೂತಿರುತ್ತಲ್ಲ ಅದನ್ನು ಓಡಿಸಿದ್ರೆ ಸಾಧನೆ ಬೇಗ ಆಗುತ್ತೆ. ಅದಕ್ಕೆ ಇತರ ಆಲೋಚನೆಯ ಬಿಟ್ಟು ತನ್ನಾಮ ರೂಪವ ಧೇನಿಸುತ ಸಂಚರಿಸು. ಸರ್ವಸ್ಥಾನದಲ್ಲಿ ಎಲ್ಲೆಲ್ಲಿ ಚಿಂತನೆ ಮಾಡಬೇಕು ದೇವರನ್ನ, ಸರ್ವಸ್ಥಾನದಲ್ಲಿ ಎಂದು ಅವಾಗ ಚೂರು ಬರುತ್ತೆ. ಹೇಳ್ತಾರೆ ದಾಸರೇ ಹೇಳ್ತಾರೆ, ನೀಚಾಧಿಷ್ಠಾನದಲ್ಲಿ ಹರಿಯ ಪೂಜಿಸದಿರು. ಈಗ ಸರ್ವಸ್ಥಾನದಲ್ಲಿ ಭಗವಂತನ ಚಿಂತನೆ ಮಾಡು ಅಂತ ಹೇಳಿದ್ರಲ್ಲ, ಈಗ ಎದುರಿಗೆ ಕಾಲುವೆ ಕೊಲಸು ಬಿದ್ದಿದೆ, ಕಾಲುವೆಯಿಂದ ಅವಾಗ ಕೊಲಸ್ತಾ ಇದೆ ಹಾಕಿದ್ದಾರೆ, ಅಲ್ಲಿ ದೇವರು ಚಿಂತನೆ ಮಾಡಬೇಕಾ ಇಲ್ವಾ? ಅಲ್ಲಾಗಂದ್ರು ದೇವರು ಇದ್ದಾರೆ ಎಂಬ ಎಚ್ಚರ ಬರಲಿ, ಪ್ರತ್ಯೇಕ ಅಲ್ಲೇ ಕೂತ್ಕೊಂಡು ದೇವರ ರೂಪ ಚಿಂತನೆ ಮಾಡೋದು ಬೇಡ. ಯಾಕೆ? ನೀಚಾಧಿಷ್ಠಾನದಲ್ಲಿ ಭಗವಂತನ ಚಿಂತನೆ ಮಾಡುವ ಯೋಗ್ಯತೆ ನಮಗಿಲ್ಲ. ಯಾಕೆ? ಅಲ್ಲಿರುವ ದೋಷಗಳೆಲ್ಲ ದೇವರಿಗೆ ಅಂಟಿಸುವ ಪ್ರಯತ್ನ ಮಾಡಿಬಿಡುತ್ತೇವೆ. ಬ್ರಹ್ಮದೇವರಿಗೆ ಜ್ಞಾನಿಗಳಿಗೆ ಎಲ್ಲಿ ನೋಡಿದ್ರೂ ದೇವರನ್ನು ನೋಡುತ್ತಾರೆ, ದೋಷ ಇಲ್ಲದ ದೇವರನ್ನು ನೋಡುವ ಕಣ್ಣು ಅವರಿಗಿದೆ. ನಮಗಾಗಲ್ಲ, ಈ ಕಣ್ಣು ನೋಡಿದ ಕೂಡ ದೋಷವೇ. ಅದಕ್ಕೆ ಹೇಳ್ತಾರೆ ವಾದಿರಾಜ ಹೇಳ್ತಾರೆ, ನಮ್ಮ ಕಣ್ಣು ಹೇಗಿರುತ್ತೆ ಬುದ್ಧಿ ಹೇಗಿರುತ್ತೆ, ಮಹತ್ಸು ದೋಷಾನ್ವೇಷಣ ಮೂಢವೀ. ಬ್ರಹ್ಮದೇವರ ಶರೀರ ಶುದ್ಧ ಸತ್ವಾತ್ಮಕ ಶರೀರ, ಹೌದಲ್ಲ? ಸತ್ವಗುಣವೇ ತಮೋಗುಣ ಇಲ್ವಾ, ರಜೋಗುಣ ಇಲ್ವಾ? ಅಲ್ಲಿ ಅಂದ್ರೆ ತಮೋಗುಣ ಚೂರಿದೆ, ರಜೋಗುಣ ಚೂರಿದೆ, ಸತ್ವಗುಣ ಜಾಸ್ತಿ. ಇಲ್ಲಿ ಇಲ್ಲಿ ಕೊಟ್ಟೆ ಜ್ಞಾನಿಗಳು ಅಂತ ಯಾರ್ಯಾರು ಬರ್ತಾರೆ, ಭೂಮಿಗೆ ಬಂದ ಮೇಲೆ ಅನ್ನ ತಿಂದ ಮೇಲೆ ಅವರಲ್ಲಿ ಒಳ್ಳೆ ಭಾಗ ಜಾಸ್ತಿ ಇರುತ್ತೆ, ಈ ರಜೋಗುಣ ತಮೋಗುಣದ ಭಾಗ ಇದ್ದೇ ಇರುತ್ತೆ ಚೂರು ಚೂರು ಅವರವರ ಕರ್ಮಾನುಸಾರ ಇದ್ದೇ ಇರುತ್ತೆ. ನಾವು ಹೇಗಿರಬೇಕು ಅಂದ್ರೆ ಆ ಜ್ಞಾನ, ಅದಕ್ಕೆ ಪುನಃ ಪುನಃ ಸುಜ್ಞಾನಿಗಳ ಸಹವಾಸ ಮಾಡು ಅಂದಾಗ ಎಚ್ಚರ ಕೊಡ್ತಾ ಇದ್ದಾರೆ. ಜ್ಞಾನಿಗಳ ಸಹವಾಸ ಮಾಡ್ತೀಯ, ಅವರಲ್ಲಿ ದೋಷ ಕಾಣಿಸಿದಾಗ ಹುಡುಕೋದೇ ದೋಷ. ಇಷ್ಟು ಒಳ್ಳೆ ಗುಣ ಕಾಣಿಸಲ್ಲ, ಇಷ್ಟು ಕೆಟ್ಟ ಗುಣ ಕಾಣಿಸ್ತಾ ಇರುತ್ತೆ, ಅದೇ ಜಾಸ್ತಿಯಾಗಿ ಕಾಣಿಸ್ತಾ ಇರುತ್ತೆ ಅವ್ರ ಮೇಲೆ. ಅವ್ರು ಹೀಗೆ ಇವರಾಗಿ ಅಲ್ಲ, ಒಬ್ಬರು ಕುರಿತು ಅವ್ರು ಹೀಗೆ ಮಾಡ್ತಾರೆ ಹಾಗೆ ಮಾಡ್ತಾರೆ ಅಂತ ಹೇಳ್ತೀರಾ, ಒಳ್ಳೆ ಕೆಲಸ ಹೇಳ್ತೀರಾ, ಒಬ್ಬರನ್ನ ಅನ್ನೋ ಕಾಲಕ್ಕೆ ಅವರು ಮಾಡಿದ ಒಳ್ಳೆ ಕೆಲಸಗಳು ಹೇಳಿ ಕೆಟ್ಟ ಕೆಲಸಗಳು ಹೇಳೋ ಅಭ್ಯಾಸ ಇದೆಯಾ? ಇಲ್ಲ, ಒಳ್ಳೆ ಕೆಲಸ ಬಿಟ್ಟು ಕೆಟ್ಟದ ಮಾತ್ರ ಎತ್ತಿ ಹಿಡಿತೀವಿ. ಅದನ್ನ ವಾದಿರಾಜ ಹೇಳ್ತಾರೆ ನಮಗೆ ನೋಡಿ, ಪುನಃ ಪುನಃ ಸುಜ್ಞಾನಿಗಳ ಸಹವಾಸ ಮಾಡಿದರೆ ಮಾತ್ರ ಏನಂತೆ, ನಮ್ಮ ಬುದ್ಧಿ ಅವರಲ್ಲಿ ಏನ್ ದೋಷ ಇದೆ ಎಂಬುದೇ ಹುಡುಕೋದೇ ಬುದ್ಧಿ. ಆದರೆ ಆ ದೋಷಗಳು ಇದ್ದರೆ ಅದು ಕಂಡರೆ ಅಯ್ಯೋ ಇವರು ಡಿಸ್ಕಾರ್ಡ್ ಅಂದರೆ, ಈ ರೋಗ ನಮ್ಮಲ್ಲಿ ಕೂತಿದ್ರೆ ಜ್ಞಾನಿಗಳ ಸಂಪರ್ಕ ಆದರೂ ಕೂಡ ನಮಗವರಿಂದ ಫಲ ಬರದೇ ಹೋಗ್ತಾ ಇರುತ್ತೆ. ಹಾಗಾದ್ರೆ ನಮ್ಗೇನಾಗ್ಬೇಕು ಅಂದರೆ ದೋಷ ಸಹಜ, ರುಜುಗಣಸ್ಥರು ಬಿಟ್ರೆ ಮಿಕ್ಕ ಎಲ್ಲರೂ ಕೂಡ ಅವರವರಿಗೆ ತಕ್ಕಂತಹ ದೋಷಗಳಿಂದ ಕೂಡಿಕೊಂಡವರೇ. ಅದರಲ್ಲೂ ತತ್ರಾಪಿ ಮನುಷ್ಯರಾಗಿ ಇಲ್ಲಿ ಬಂದಿರತಕ್ಕಂತಹ ಎಲ್ಲರೂ ಏನೇನಿದ್ದಾರೆ ದೋಷಗಳಿದ್ದೇ ಇರುತ್ತೆ. ಆದ್ದರಿಂದ ಜ್ಞಾನಿಗಳು ಗುರುಗಳು ಅಂತ ಒಬ್ಬರ ಹತ್ತಿರ ಸೇರಿ ಅವರ ಸೇವಾ ಮಾಡಲಿಕ್ಕೆ, ಅವರಿಂದ ಜ್ಞಾನ ಪಡೆಯಲಿಕ್ಕೆ ಹೋದಾಗ ತ ತಲೆಯಲ್ಲಿ ಮೊದಲೇ ಫಿಕ್ಸ್ ಮಾಡಿಕೊಂಡು ಹೋಗ್ಬೇಕಂತೆ. ಏನಂತ, ಇವರು ಮಿಸ್ಟರ್ ಕ್ಲೀನ್ ಅಂತ ಹೋಗ್ಬೇಡಿ. ಯಾಕೆ, ಭೂಮಿಗೆ ಬಂದ ಮೇಲೆ ಅದು ಸ್ವಾಮಿಗಳಾಗಿರ್ಬೋದು, ಗೃಹಸ್ಥರಾಗಿರ್ಬೋದು, ವಾನಪ್ರಸ್ಥರಾಗಿರ್ಬಹುದು, ಬ್ರಹ್ಮಚಾರಿಗಳೇ ಆಗಿರ್ಬಹುದು, ಯಾರೇ ಆಗಿರ್ಬಹುದು, ಅವರವರಿಗಿರತಕ್ಕಂತಹ ದೋಷಗಳು ಇದ್ದೇ ಇರುತ್ತೆ. ಚೂರು ಚೂರು ಯಾವ ದೋಷಗಳು ಇದ್ದೇ ಇರುತ್ತೆ. ಅದನ್ನ ನಾನು ಹಿಡಿಸಿಕೊಳ್ಳಬಾರದು. ಅದನ್ನು ಅವರು ಅನುಭವಿಸಿ ಕಳ್ಕೊಳ್ಳುತ್ತಾರೆ. ಅವರಲ್ಲಿರುವ ಜ್ಞಾನ ಭಾಗ ಏನಿದೆ, ಭಗವಂತನ ಕರುಣೆ ಪಡೆದಿದ್ದಾರೆ, ಅದು ಜಾಸ್ತಿ ಇದೆ. ಅದು ನಾನು ಪಡ್ಕೊಂಡು ಹೋಗಬೇಕು. ಇದು ನನಗೆ ಬೇಕಾಗಿಲ್ಲ. ಇನ್ನೊಂದು, ಇದು ಇದ್ದೇ ಇರುತ್ತೆ ಅವರಲ್ಲಿ, ಅದನ್ನ ನಾನು ನೋಡಬಾರದು ಅಂತ ಫಿಕ್ಸ್ ಆದರೆ ಅವಾಗ ನಮ್ಗೆ ಯಾವ್ದು ಇರಲ್ಲ. ಮೊದಲೇ ಹೋಗೋ ಕಾರಣಕ್ಕೆ ಇವರಲ್ಲಿ ಏನೂ ದೋಷವಿರಲ್ಲ ಅಂತ ಹೋಗಿ ದೋಷ ಕಂಡು ಕೂಡಲೇ ಶಾಕ್ ಆಗಿ ಅಪ್ಪ ಇವರೇನು ದೊಡ್ಡವರು ಅಂತ ಬಿಸಾಡಿ ಬರುವ ಪ್ರಯತ್ನಗಳು ಬೇಗ ಅಷ್ಟಾಗ ಎಚ್ಚರ ತುಂಬಾ ಕೊಡ್ತಾ ಬರುತ್ತಾರೆ. ಹೌದಾನೆ, ಅದನ್ನ ಚೆನ್ನಾಗಿ ಹೇಳ್ತಾರೆ. ಹಾಗಾದರೆ ದೇವರ ರೂಪ ಎಲ್ಲಿ ಚಿಂತನೆ ಮಾಡಬೇಕು? ಸರ್ವಸ್ಥಾನದಲ್ಲಿ. ಎಲ್ಲೆಲ್ಲಿ ಕಲಿಯುತ್ತಾನೆ? ಕಲಿಯಲು ದೇವರು ದಾರಿಲ್ವ? ಅದರಲ್ಲಿ ಚಿಂತನೆ ಮಾಡಬೇಕಾಗಿಲ್ಲ ಅಂದ್ರೆ ಅಲ್ಲಿ ಬೇಡ ಅಂದ್ರು. ಸರ್ವೇ ಸಾಮಾನ್ಯ ಎಲ್ಲ ಕಡೆ ಇದ್ದೀಯಾ ಅಂತ ಚಿಂತನೆ ಮಾಡಿ. ಆದರೆ ಪ್ರತ್ಯೇಕ ಕಲಿ ಹೇಳುತ್ತಾನೇನು, ಅಲ್ಲೊಳಗೆ ಈ ಹೆಸರು ಇಟ್ಕೊಂಡು ದೇವರಿದ್ದಾರೆ, ಕಲಿ ಮುಂದೆ ಕೂತ್ಕೊಂಡು ಇಂಥ ಕೆಲಸ ಎಲ್ಲ ಮಾಡಬೇಡ. ನಾವು ಬಿಟ್ಟರು ಅವನು ನಮ್ಮ ಮುಂದೆ ಕೊಡ್ತಾನೆ, ನಾವಾಗಿ ಅವನ ಮುಂದೆ ಕೊಡೋದು ಯಾಕೆ ಬೇಡ. ಆದ್ದರಿಂದ ಎಲ್ಲೆಲ್ಲಿ ನಮಗೆ ಯೋಗ್ಯ ಸ್ಥಾನ ಅಂತಿರುತ್ತೆ, ಸರ್ವೇ ಸಾಮಾನ್ಯ ಒಳ್ಳೆ ಎಲ್ಲರಲ್ಲಿ ಸ್ವಾಮಿ ಇದ್ದಾನೆ. ವಿಶೇಷವಾಗಿ ದೊಡ್ಡವರಲ್ಲಿ, ಜ್ಞಾನಿಗಳಲ್ಲಿ, ಸಜ್ಜನರಲ್ಲಿ ಭಗವಂತನ ಹುಡುಕಿ ಪೂಜಾ ಮಾಡುವ ಇವರು ಪ್ರಬೇಧನಾಗಿ ಒಟ್ಟಾರೆ ಹೇಳಿದ್ರು. ಸರ್ವಸ್ಥಾನದಲ್ಲಿ ತನ್ನಾಮ ರೂಪವ ಹೇಳಿಸುತ್ತ ಸಂಚರಿಸು ಇತರ ಆಲೋಚನೆಯ ಬಿಟ್ಟು. ಯಾರ ರೂಪ ಚಿಂತನೆ ಮಾಡಬೇಕು? ವೈನತೆಯ ಅಂಶ ಗ ಅಂತ ಗರುಡದೇವರ ಹೆಗಲ ಮೇಲೆ ಕೂತು ಅವರ ಕೈಯಲ್ಲಿ ಕಾಲನ್ನು ಇಟ್ಟು, ಹೆಗಲ ಮೇಲೆ ಕೂತರೆ ಕಾಲಲ್ಲಿಡಬೇಕು, ಸಪೋರ್ಟ್ ಬೇಕಲ್ಲ ಕಾಲಿಗೆ ಇಟ್ಕೊಳ್ಳಿಕ್ಕೆ, ಸ್ಟ್ಯಾಂಡ್ ಬೇಕಲ್ಲ ಕಾಲು ಇಟ್ಕೊಳ್ಳಿಕ್ಕೆ, ಹಾಗೆ ಕೈಯಲ್ಲಿ ಇಟ್ಟಿರ್ತಾರೆ. ಕೈಯಲ್ಲೇ ಕಾಲಿಟ್ಟುಕೊಂಡು ಯಾವಾಗೂ ಹೋಗ್ತಾ ಇರುವ ಸ್ವಾಮಿಯನ್ನ ಎಲ್ಲ ಕಡೆ ಚಿಂತನೆ ಮಾಡು. ಸರಿ, ಚೆನ್ನಾಗಿದೆ. ಮಾಮೂಲ ಹೇಳಿದ್ರೆ ನೋಡಿ, ಗರುಡ ವಾಹನ ದೇವರನ್ನ ಸ್ಮರಣೆ ಮಾಡಿ, ಆಯ್ತು ಆಚಾರ್ಯ ಹೋಗೋಣ, ಇದು ಚೆನ್ನಾಗಿದೆ, ಇದೇ ತರ ಅರ್ಥ ಇರುತ್ತೆ. ಅಲ್ಲ, ಗರುಡ ವಾಹನವನ್ನೇ ಚಿಂತನೆ ಮಾಡು ಅಂತ ಯಾಕೆ ಹೇಳಿದ್ರು? ಹೇಳಿದ್ರು, ನಿನಗೆ ಬರಬೇಕಾಗಿದ್ದೇನಯ್ಯ, ಇತರಾಲೋಚನೆಯ ಬಿಟ್ಟು ದೇವರನ್ನೇ ಚಿಂತನೆ ಮಾಡಬೇಕು. ನೀ ಯಾರು? ಪ್ರತಿಬಿಂಬ. ನಿನ್ನೊಳಗೆ ಇತರಾಲೋಚನೆಯೇ ಕೂತಿದೆ, ದೇವರ ಆಲೋಚನೆ ಇಲ್ಲ. ಪ್ರತಿಬಿಂಬದೊಳಗೆ ಇತರಾಲೋಚನೆ ಬಿಟ್ಟು ದೇವರನ್ನೇ ಚಿಂತನೆ ಮಾಡುವ ಬುದ್ಧಿ ಬರಬೇಕಾದರೆ ಏನು ಮಾಡಬೇಕು? ಬಿಂಬ ಆಗಿದ್ದಾನೆ ಎಂದು ಚಿಂತನೆ ಮಾಡಬೇಕು. ಇಲ್ಲಂದ್ರು ಬಿಂಬ ಇತರ ಆಲೋಚನೆಯ ಬಿಟ್ಟಿದ್ದಾನೆ ಅಂತ ದೇವರು ಚಿಂತನೆ ಮಾಡಬೇಕು. ಆದರೆ ನಮಗೇನ್ ಬೇಕಾಗಿದೆ? ಇತರ ಆಲೋಚನೆಯ ಬಿಟ್ಟು ದೇವರಲ್ಲೇ ಮನಸ್ಸಿಟ್ಟಿರೋದು ಬೇಕಾಗಿದೆ. ಮತ್ತೆ ದೇವರು ಇತರ ಆಲೋಚನೆ ಬಿಟ್ಟಿರಬಹುದು, ತನ್ನಲ್ಲೇ ತಾನು ಮನಸ್ಸಿಟ್ಟಿರ್ತಾನ ಬಿಂಬ ಅಂದ್ರೆ? ಅವಾಗ ಬಂದ್ರು, ನನ್ನ ವಿಷಯ ಬಿಡಯ್ಯ, ನಿನಗೆ ಸಾಕ್ಷಾತ್ ಬಿಂಬ ನಾನಲ್ಲ. ಬಿಂಬರೆಂಬರು ಸೋತ್ತಮರು, ಪ್ರತಿಬಿಂಬರೆಂಬರು ಸ್ವಾವರರು, ಪ್ರತಿಬಿಂಬ ಬಿಂಬಗಳೊಳಗೆ ಕೇವಲ ಬಿಂಬ ಹರಿ ಎಂದು. ಇವಾಗ ಏನಾಗಬೇಕಾಗಿದೆ? ಬೆಳಗ್ಗಿನಿಂದ ರಾತ್ರಿ ಪರ್ಯಂತ ಕ್ಷಣ ಕ್ಷಣಕ್ಕೂ ಕಾಲ ಕ್ಷಣ ಕ್ಷಣಕ್ಕೂ ಬೇರೆ ಆಲೋಚನೆ ಬಿಡಬೇಕು, ದೇವರಲ್ಲೇ ಮನಸ್ಸಿಡಬೇಕು. ಇದು ಪ್ರಾಬ್ಲಮ್ ನಮಗೆ. ಅದಕ್ಕೆ ಹೇಳಿದ್ರು, ಅದಕ್ಕೆ ಯಾರನ್ನ ಚಿಂತನೆ ಮಾಡಬೇಕು? ನಿನಗೆ ಸಾಕ್ಷಾತ್ತಾಗಿ ನಿನ್ನ ಗುರುಗಳು, ಪುಷ್ಕರಾದಿಗಳು, ಅವರೆಲ್ಲರ ಮೂಲಕ ಕಾಲ ನಿಯಾಮಕರಾದ ಗುರುಗಳನ್ನ ಚಿಂತನೆ ಮಾಡು. ಅವರೇನಾಗಿರ್ತಾರೆ? ಕಾಲ ನಿಯಾಮಕರು ಹೇಗಿರ್ತಾರೆ ಅಂದ್ರೆ, ಕಾಲದ ಹೊಡೆತ ಅವರ ಮೇಲಿರಲ್ಲ, ಅಂದ್ರೆ ಕಾಲದ ಮೇಲೆ ಕಂಟ್ರೋಲ್ ಇರುತ್ತೆ ಅವರಿಗೆ. ಅವರೇನ್ ಮಾಡುತ್ತಾರೆ? ಕ್ಷಣ ಕ್ಷಣಕ್ಕೂ ದೇವರನ್ನೇ ಚಿಂತನೆ ಮಾಡುತ್ತ, ಇತರ ಆಲೋಚನೆಯ ಬಿಟ್ಟು ದೇವರನ್ನು ಚಿಂತನೆ ಮಾಡುತ್ತ ಕಾಲ ಸಾರ್ಥಕ ಮಾಡಿ, ಆ ರೀತಿ ತಪಸ್ಸು ಮಾಡಿ ದೇವರಿಂದ ಅನುಗ್ರಹ ಪಡೆದು ಭಕ್ತರಿಗೆ ಕಾಲ ಸಾರ್ಥಕ ಆಗುವಂತ ಸಾಧನೆಗೆ ನೀನು ನಿಯಾಮಕನಾಗುವಂತ ದೇವರಿಟ್ಟ ಒಬ್ಬ ವ್ಯಕ್ತಿ ಬೇಕು. ಅದು ಯಾರು? ಗರುಡ ದೇವರು. ಗರುಡ ದೇವರು ಕಾಲ ವ್ಯರ್ಥ ಆಗದೆ, ಕಾಲ ವ್ಯರ್ಥ ಆಗದೆ ಕ್ಷಣ ಕ್ಷಣಕ್ಕೂ ದೇವರ ನೆನಪು ಬರಬೇಕು, ಮಿಕ್ಕದ್ದು ಬಿಡಬೇಕಾದರೆ ಗರುಡ ದೇವರ ಚಿಂತನೆ ಮಾಡಬೇಕು. ಗರುಡ ದೇವರ ಚಿಂತನೆ ಏನಂತ ಮಾಡಬೇಕು ಅಂದ್ರೆ, ಗರುಡ ದೇವರ ಚಿಂತನೆ ಮಾಡಿದ ಕೂಡಲೇ ನಮ್ಮಲ್ಲಿ ಆ ಗುಣ ಮೂಡದ ಭಗವಂತ ಮೂಡಿಸ್ತಾನೆ. ಗರುಡ ದೇವರು ಹೇಗಿರುತ್ತಾರೆ ಅಂದ್ರೆ, ಅದಕ್ಕೆ ವೈನತೆಯ ಅಂಶಗನ ಅಂದ್ರು. ಬರೇ ವೈನತೆಯನ್ನು ಚಿಂತನೆ ಮಾಡಬೇಡ, ವೈನತೆಯ ಅಂಶಗನ ಹೇಳ್ತಾರೆ. ಗರುಡ ದೇವರು ದೇವರನ್ನು ಹೊತ್ಕೊಂಡು ಹೋಗುತ್ತಾರೆ. ಹೇಗೆ ಹೊತ್ಕೊಂಡು ಹೋಗ್ತಾರೆ? ಅವರ ಪರಿಸ್ಥಿತಿ ತುಂಬಾ ಇದೆ ನೋಡಿ. ಡ್ರೈವರ್ ಕೂತಿದ್ದಾನೆ ಸೀಟಲ್ಲಿ, ಹಿಂದಗಡೆ ಅವರು ಬೇಕಾದವರು ಕೂತಿದ್ದಾರೆ, ಹಿಂದಗಡೆ ಬೇಕಾದವರು ಕೂತಿದ್ದಾರೆ. ಅವನಿಗೆ ಯಾರು ಮಕ್ಕಳು, ಚಿಕ್ಕ ಮಕ್ಕಳು, ಮೊಮ್ಮಕ್ಕಳು ಎಲ್ಲ ಕೂತಿದ್ದಾರೆ. ಅವರನ್ನು ನೋಡಬೇಕು ಅಂತ ಈ ತಾತನಿಗೆ ಡ್ರೈವಿಂಗ್ ಮಾಡೋ ತಾತನಿಗೆ ಇಷ್ಟ, ಅಷ್ಟೇ ತಗೊಂಡ್. ಆದರೆ ಈ ಮೊಮ್ಮಕ್ಕಳು ನೋಡ್ತಾ ಇದ್ರೆ ಆಕ್ಸಿಡೆಂಟ್ ಆಗಲ್ವಾ? ಡ್ರೈವಿಂಗ್ ಮಾಡೋದಾಗುತ್ತೆ, ಹಿಂದೆ ನೋಡ್ತಾ ಇದ್ರೆ ಮುಂದೇನಾಗಬೇಕು, ಎಲ್ಲ ಆಕ್ಸಿಡೆಂಟ್ ಆಗುತ್ತೆ. ಅದಕ್ಕೆ ಮುಂದೆಯೇ ನೋಡಬೇಕು. ಆದ್ರೆ ಏನು, ಅವರನ್ನ ಏರ್ಪೋರ್ಟ್ಗೆ ಬಿಡ್ಲಿಕ್ಕೆ ಹೋಗ್ತಾ ಇದ್ದಾರೆ, ಮತ್ತು ಅಮೆರಿಕಕ್ಕೆ ಹೋಗ್ತಾರೆ, ಮತ್ತ ಬರೋ ವರ್ಷನೇ ಬರೋದು. ಈ ಒಂದು ಗಂಟೆ ಮನೆಯಿಂದ ಏರ್ಪೋರ್ಟ್ ವರೆಗೆ ಹೋಗುವವರೆಗೆ ಆ ಮೊಮ್ಮಕ್ಕಳು ನೋಡ್ಕೋಬೇಕು. ನೋಡ್ಲಿಕ್ಕೆ ಫ್ಲೈಟ್ಗೆ ಟೈಮ್ ಆಗ್ತಾ ಇದೆ, ಮುಂದೇನೆ ನೋಡ್ಬೇಕು, ಮುಂದೇನೆ ನೋಡ್ಬೇಕು, ಹಿಂದೆ ನೋಡ್ಲಿಕ್ಕಿಲ್ಲ. ಮನಸ್ಸು ಕೊಡ್ತಾ ಇದೆ ಈ ಮೊಮ್ಮಕ್ಕಳು ನೋಡಬೇಕು ಅಂತ. ಏನ್ ಮಾಡ್ತಾರೆ, ಮಿರರ್ ಸ್ವಲ್ಪ ಅಡ್ಜಸ್ಟ್ ಮಾಡಿದ್ರೆ, ಎದುರಿ ಕೂತಂತ ಕನ್ನಡಿ ಚೂರು ತಿರುಗಿಸಿದ್ರೆ ಆ ಕನ್ನಡಿಯಲ್ಲಿ ಕಾಣ್ತಾ ಇರ್ತಾರೆ. ಮುಂದಕ್ಕೆ ಹೋಗೋದು ಆಯಿತು, ಆ ಮೊಮ್ಮಕ್ಕಳು ನೋಡಬೇಕನ್ನೋ ಪ್ರಾಬ್ಲಮ್ ಸಾಲ್ವ್ ಆಯಿತು, ನೋಡ್ತಾ ಇರ್ತಾರೆ. ಸೇಮ್ ಪ್ರಾಬ್ಲಮ್ ಯಾರು ಗರುಡ ದೇವರಿಗೆ, ದೇವರ ಹೊತ್ಕೊಂಡು ಹೋಗ್ತಾ ಇದ್ದಾರೆ, ಹೋಗೋಕಾಲಕ್ಕೆ ಮುಂದಕ್ಕೆ ಹೋಗ್ಬೇಕಲ್ಲ, ದೇವರು ನೋಡೋದೇ ಆಗ್ತಾ ಇಲ್ಲ, ಏನ್ ಮಾಡಬೇಕು? ತುಂಬಾ ದುಃಖ ಆಗುತ್ತೆ ಅವರಿಗೆ. ದೇವರು ನೋಡೋದು ಬಿಟ್ರೆ ಎಲ್ಲೆಲ್ಲೋ ತಂದು ಹೋಗ್ತಾ ಇದೆ. ಅವ್ರಿಗ ಯಪ್ಪ ಈ ಸಂಸಾರ ಬೇಡ, ಕಣ್ಣು ಒಂದು ಸಲ ಹೊರಗೆ ಹೋಗ್ಲಿಕ್ಕೆ ಬಿಟ್ರೆ ಮತ್ತು ವಾಪಸ್ ಬರೋದೇ ಇಲ್ಲ. ಅದಕ್ಕೆ ಅವ್ರಿಗೆ ಹೆದರಿಕೆ, ಈ ಸಂಸಾರ ಅಂತ ಹೆದರಿಕೆ. ಯಪ್ಪ ಬೇಡ ಸ್ವಾಮಿ, ಏನ್ ಮಾಡಬೇಕು? ಅದಕ್ಕೆ ಈ ಕಣ್ಣನ್ನು ದೇವರಲ್ಲೇ ಇಡಬೇಕು. ದೇವರಲ್ಲೇ ಇರಬೇಕಾದ್ರೆ ದೇವರು ಕಾಣಿಸ್ತಾ ಇಲ್ಲ, ನಮ್ದೇ ಪ್ರಾಬ್ಲಮ್, ನಮ್ದೇ ಪ್ರಾಬ್ಲಮ್ ನೋಡಿ. ದೇವರಲ್ಲೇ ಮನಸ್ಸಿಡಬೇಕು, ದೇವರು ಕಾಣಿಸ್ತಾರೇ ಇಲ್ಲ, ಹೇಗಿಡಬೇಕು? ಅದಕ್ಕೆ ಮನಸ್ಸು ಬೇರೆ ಬೇರೆ ಹೋಗ್ತಾ ಇದೆ. ಅದಕ್ಕೆ ಇವರು ಅಂದ್ರು, ನಾನು ದೇವರನ್ನು ನೋಡ್ತೇನೆ ನೋಡಿ, ಹೀಗೆ ನೋಡಿ ಹೇಗೆ ಅಂದ್ರೆ, ಹೇಳ್ತಾರೆ ದೇವರನ್ನ ಹೊತ್ತಿದ್ರಲ್ಲ, ಹೊತ್ತಿದ್ರಲ್ಲ ಆ ಹೊತ್ತ ದೇವರ ಪಾದಕ್ಕೆ ಈಚೆ ಐದು ಉಗುರು ಆಚೆ ಐದು ಉಗುರು ಇರುತ್ತಲ್ಲ, ಆ ಉಗುರು ಹೇಗಿರುತ್ತೆ ಅಂದ್ರೆ ಒಳ್ಳೆ ಕನ್ನಡಿಯಂತೆ ಇದೆ. ದೇವರ ಉಗುರು ಕನ್ನಡಿಯಂತೆ ಇದೆ. ಆ ಕನ್ನಡಿಯಂತೆ ಇರೋ ಉಗುರಿನಲ್ಲಿ ದೇವರ ಮುಖ ಕಾಣಿಸ್ತಾ ಇದೆ ಅಂತ ಅವರಿಗೆ. ಅಲ್ಲ ನೋಡಿ, ಸ್ವಲ್ಪ ಆಲೋಚನೆ ಮಾಡಿ, ಸ್ವಲ್ಪ ಒಳಗೆ ಆಲೋಚನೆ ಮಾಡಿದ್ರೆ ಹೊರತಕ್ಕಾಗಲ್ಲ. ನಾನು ಕೂತಿದ್ದೇನೆ ಸ್ಟ್ರೈಟ್ ಆಗಿ ಕೂತಿದ್ದೇನೆ, ಸ್ಟ್ರೈಟ್ ಆಗಿ ಕೂತು ಕಾಲು ಮುಂದಕ್ಕೆ ಇಟ್ಕೊಂಡಿದ್ದೇನೆ. ಕಾಲು ಮುಂದಕ್ಕೆ ಇಟ್ಟರೆ ಇಲ್ಲ ಇರುತ್ತ, ಚೂರು ಮುಂದಕ್ಕೆ ಹೋಗಿರುತ್ತೆ ಹೌದಾ? ನನ್ನ ಕಾಲು ಮುಂದಕ್ಕೆ ಇಟ್ಟರೆ ಅಲ್ಲಿ ನನ್ನ ಮುಖ ಕಾಣಿಸ್ಬೇಕಾದ್ರೆ ಕಾಣಿಸುತ್ತಾ? ಕಾಣಿಸೋದು, ನಾನು ಸ್ಟ್ರೈಟ್ ಆಗಿ ಕೂತಿದ್ದೇನೆ. ಅವಾಗ ಗರುಡ ದೇವರು, ಸ್ವಾಮಿ ನೀನು ನೋಡಬೇಕು, ಇಲ್ಲದಿದ್ರೆ ಈ ಕಣ್ಣು ಬೇರೆ ಕಡೆಗೆ ಹೋಗ್ಬಿಡುತ್ತೆ, ನಿನ್ನನ್ನೇ ನೋಡಬೇಕು ನಿನ್ನ ಇಚ್ಛಾ ಅಂದಾಗ, ಸ್ವಾಮಿ ಹೇಗೆ ಕೂತವ ಆ ಹೆಗಲ ಮೇಲೆ ಕೈ ಹಾಕಿ ಚೂರು ಮುಂದಕ್ಕೆ ಬಂದ. ಅವಾಗ ಏನಾಯಿತು ಅಂದ್ರೆ, ಆ ಇಡೀ ಆ ದೇವರ ಪಾದದ ಉಗುರುಗಳೆಲ್ಲ ಕನ್ನಡಿಯಂತಿದ್ರೆ ಆ ದೇವರ ಮುಖ ಆ ಕನ್ನಡಿಯಲ್ಲಿ ಚೆನ್ನಾಗಿ ಕಾಣಲಿಕ್ಕೆ ಶುರು ಆಯ್ತಂತೆ. ಅವಾಗ ಗರುಡ ದೇವರುಗಳ ಸಂತೋಷ ಆಯ್ತಂತೆಪ್ಪ, ನಾನು ಕೇಳಿದ್ದು ಒಂದು ಮುಖ ತೋರಲಿ ಅಂದ್ರೆ ಹತ್ತು ಮುಖದಿಂದ ಭಗವಂತ ತೋರ್ತಾ ಇದ್ದಾನೆ. ಇದಂತ ಕರುಣ ಅಂತ ಅಂದ್ರೆ ಭಗವಂತ ನಾವು ನೀ ಕಾಣಿಸೋ ಅಂತ ಶರಣಾಗತರಾದರೆ ಖಂಡಿತ ಹತ್ತು ರೀತಿಯಲ್ಲಿ ಕಾಣಿಸಲಿಕ್ಕೆ ಶುರು ಮಾಡುತ್ತಾನೆ. ಇದು ಗರುಡ ದೇವರು ಹೇಳಿಕೊಟ್ಟ ಪಾಠ. ನಮ್ಮ ನಾರಾಯಣ ಪಂಡಿತಾಚಾರ್ಯವು ವಿಷ್ಣು ಸ್ತುತಿ ಅಂತ ಮಾಡಿದ್ದಾರೆ. ಆ ವಿಷ್ಣು ಸ್ತುತಿಯಲ್ಲಿ ಚೆನ್ನಾಗಿ ಹೇಳ್ತಾರೆ, ದೇವರ ಹೆಸರೇನು? ಗರುಡಧ್ವಜ. ಗರುಡಧ್ವಜ ಅಂದಾಗ ಅಲ್ಲಿ ಹೇಳುತ್ತಾರೆ ಅವರು, ಗರುಡ ದೇವರು ಆ ಧ್ವಜದಲ್ಲಿ ಮೇಲೆ ಕೂತಿದ್ದಾರೆ. ಅವರಲ್ಲಿ ಆಲೋಚನೆ ಬರುತ್ತೆ ಏನಂತ, ಅಲ್ಲ ನಾನು ಮೇಲೆ ಕೂತ್ಕೊಂಡ್ಬಿಟ್ಟೆ, ಸ್ವಾಮಿ ಕೆಳಗಾದ್ನಲ್ಲ, ನನಗಿಂತ ಕೆಳಗಾದ್ನಲ್ಲ, ಭಾವನೆ ಕುಟುಕ್ತಾ ಇದೆ. ದೇವರೊಂದು ಪರವಾಗಿಲ್ಲ, ನಾನೇ ಕೂಡು ಪರವಾಗಿಲ್ಲ, ನಾನು ಇಲ್ಲಿರ್ತೀನಿ, ಅಡ್ಜಸ್ಟ್ ಆಗ್ತೀನಿ, ರಾಜ್ಯ ಕೂಡು ಕೂಡು ಮೊಮ್ಮಕ್ಕಳ ತಲೆ ಮೇಲೆ ಕೂಡಿಸ್ಕೊಂಬಲ್ಲ ತಾತ ಆ ತರ ಕೂಡು. ಆದರೂ ಅವರಿಗೆ ದೇವರ ಮೇಲೆ ಕೂಡ್ಲಿಕ್ಕೆ ಬಹಳ ದುಃಖ ಆಗ್ತಾ ಇದೆ. ಏನ್ ಮಾಡ್ಬೇಕು? ಅಚ್ಚೂರು ಬಗ್ಗೆ ನೋಡಿದ್ರಂತೆ, ಇನ್ನು ನಲ್ಲಿದ್ರೆ ಏನ್ ನೋಡ್ತಾ ಇರ್ಬೇಕು, ದೇವ್ರು ನೋಡಿದ್ರು ಚೆನ್ನಾಗಿರುತ್ತೆ, ಇಲ್ಲಕ್ಕೂ ಸುಮ್ಮನೆ ನೋಡು, ಆಚೆ ಈಚೆ ನೋಡೋದು ಬೇಡ, ಮೇಲೆ ಭುಜದಲ್ಲಿ ಕೂತ್ಕೊಂಡು ಆಚೆ ಈಚೆ ಬೇಡ, ದೇವರನ್ನೇ ನೋಡ್ತೇನೆ ನೋಡಿದ್ರಂತೆ. ನೋಡಿದ್ರೆ ಅವ ಹೇಳ್ತಾರೆ, ಆ ದೇವರ ಪಾದಗಳಿವೆಯಲ್ಲ, ಆ ಪಾದಗಳಲ್ಲಿ ಗರುಡದೇವರ ಮುಖ ಕಾಣಿಸ್ತಾರೆ, ದೇವರ ಪಾದಗಳಲ್ಲಿ ಗರುಡದೇವರ ಮುಖ ಕಾಣಿಸ್ತಂತೆ, ಎಷ್ಟು 10 ಮುಖ ಕಾಣಿಸ್ತಂತೆ. ಅವಾಗ ಅಂದುಕೊಂಡ್ರಂತ, ಅಪ್ಪ ನಾನು ಇವಾಗ ದೇವರ ಪಾದದ ಹತ್ರ ಬಂದೆ, ಮೇಲಿದ್ದೇನು ದುಃಖ ಇತ್ತು, ಇವಾಗ ದೇವರ ಪಾದದ ಹತ್ರ ಬಂದೆ ಅಂತ ಅವರಿಗೆ ಆನಂದ ಆಯಿತು. ಒಟ್ಟಾರೆ ತಾತ್ಪರ್ಯ ಏನು, ಗರುಡ ದೇವರು ಇಂಥವರು ಅಂದ್ರೆ ಸದಾ ಭಗವಂತನಲ್ಲೇ ಮನಸ್ಸಿಟ್ಟು ಕಾಲ ವ್ಯರ್ಥ ಮಾಡದೆ ಸದಾ ಬೇರೆ ಕಡೆ ಮನಸ್ಸು ಹೋಗದೆ ದೇವರಲ್ಲೇ ಮನಸ್ಸಿಟ್ಟವರು ನಮ್ಮ ಬಿಂಬಸ್ಥಾನೀಯರಾದ ಗರುಡ ದೇವರು. ಇದನ್ನು ಇನ್ನ ಅಲ್ಲಿಗೆ ಹೋಗಿದ್ರೆ ಸ್ವಲ್ಪ ಒಡಕ್ ಹೋಗ್ಬಿಡಿ, ಏನದು ಗರುಡ ದೇವರ ಹತ್ರ ಹೋಗು. ನಾವು ಸ್ವಾಮಿ ಹರಿಕಥಾಂತ ಸಾರದಲ್ಲಿ ಮತ್ತೆ ನಾರಾಯಣ ಪಂಡಿತಾಚಾರ್ಯರು ಎಲ್ಲ ಪುರಾಣ ಹೇಳ್ತಾ ಇದೆ, ನೀವು ಸದಾ ದೇವರಲ್ಲೇ ಮನಸ್ಸಿಟ್ಟಿರ್ತೀರಂತೆ, ದೇವರನ್ನೇ ನೋಡ್ತಾ ಇರ್ತೀರಂತೆ. ನೋಡಿ ದೇವರನ್ನ ಹತ್ಕೊಂಡಿದ್ದಾರೆ ಹೆಗಲ ಮೇಲೆ, ದೇವರನ್ನ ಕಂಡವರಿಗೆ ರೋಮಾಂಚ. ಮೊದಲು ಪ್ರಹ್ಲಾದರಾದರು, ಅಂಬರೀಷರಾದ, ಧ್ರುವರಾದರು, ದೇವರನ್ನು ಕಂಡುಕೊಳ್ಳೆ ಆನಂದಪಟ್ಟು ಮೈಯೆಲ್ಲ ರೋಮಾಂಚನ, ಕಣ್ಣಲ್ಲಿ ನೀರು ಹಾಕ್ತಾ ಕೂತಿದ್ರು. ದೇವರನ್ನ ನೋಡಿದ್ರೆ ಆಗಿದ್ರೆ ದೇವರನ್ನು ಮುಟ್ಟಿದ್ರೆ ಹೇಗಿರ್ಬೇಕು, ದೇವರನ್ನು ಮುಟ್ಟಿದ್ರೆ ಹೇಗಿರ್ಬೇಕು? ಒಮ್ಮೆ ದೇವರ ಕರಸ್ಪರ್ಶ ಆದ ಕೂಡಲೇ ತಲೆ ಮೇಲೆ ಯಾರಿಗೆ, ನಮ್ಮ ಪ್ರಹ್ಲಾದರಾದರಿಗೆ ಹೇಳ್ತಾರೆ, ಭೂತ ಅಖಿಲ ಅಶುಭ ಎಲ್ಲಾ ಪಾಪಗಳು ಕೊಚ್ಚಿ ಹೋಯಿತಂತ ದೇವರ ಸ್ಪರ್ಶ ಆದ ಕೂಡಲೇ. ಒಮ್ಮೆ ಆದರೇನೆ, ಹಾಗಾದರೆ ಸತತ ದೇವರ ಸ್ಪರ್ಶ ಆಗ್ತಾ ಇದ್ರೆ ಅವರ ಪರಿಸ್ಥಿತಿ ಹೇಗಿರುತ್ತೆ? ಯಾವಾಗೂ ಮೈ ಮರೆತಿರ್ತಾರೆ, ಆನಂದದಿಂದಿರ್ತಾರೆ, ಬೇರೆ ಕಡೆ ಮನಸ್ಸು ಹೋಗೋದೇ ಇಲ್ಲ. ಅಂಥವರು ಯಾರು ಅಂದ್ರೆ ಇಬ್ಬರು, ಒಬ್ಬರು ಶೇಷದೇವರು, ಒಬ್ಬರು ಗರುಡ ದೇವರು. ಶೇಷದೇವರು ಹೇಳ್ತಾರೆ, ಅವರು ತಮ್ಮ ಮೇಲೆ ದೇವರನ್ನು ಹೊತ್ತಿರ್ತಾರೆ, ದೇವರ ಅಂಟು ಸದಾ ಅವರಿಗೆ ಇರುತ್ತೆ, ದೇವರ ಅಂಟಿನಿಂದ ಸದಾ ಆನಂದ ಮೈ ರೋಮಾಂಚನ ಆಗ್ತಾ ಇರುತ್ತೆ. 2000 ಕಣ್ಣು 1000 ತಲೆ 2000 ಕಣ್ಣು ಆ ರೋಮಾಂಚನದಿಂದ ದೇವರನ್ನೇ ನೋಡ್ತಾ ಇರ್ತಾರೆ, ದೇವರನ್ನೇ 2000 ನಾರಿಗೆ ಹೊಗಳ್ತಾ ಇರ್ತಾರೆ, ಬೇರೆ ಕೆಲಸವೇ ಇಲ್ಲ. ಗರುಡ ದೇವರು ಹಾಗೇನಂತೆ, ದೇವರನ್ನು ಹೊತ್ಕೊಂಡಿರ್ತಾರೆ, ಆ ದೇವರ ಪಾದವನ್ನ ಸುಮ್ಮನೆ ಹೊತ್ಕೊಂಡಿರಂತೆ ಹೇಳ್ತಾರೆ. ವಾಜರಾಜರು ಸಪನ್ಮಾನ ಕಣದಲ್ಲಿ ರಾಮದೇವರು ಸ್ತೋತ್ರ ಮಾಡುತ್ತಾ ಹೇಳ್ತಾರೆ, ವೃಂದಾವನೇ ಮದನ ಮರ್ದನ ರುದ್ರ ಹೃದ್ಯಂ ಸದ್ಭಿ ಪ್ರವಂದಿತ ಪದಂ ಮದನಾಭಿರಾಮಂ ವೃಂದಾರಕೇಂದ್ರ ಮರುದಂ ಚ ಸುವರ್ಧಿತಾಂಗಂ ರಕ್ಷೋ ವಿರಾಡಿಯವರದಂ ಪ್ರಣಮಾಮಿ ರಾಮಂ. ಆ ದೇವರನ್ನ ಇಬ್ಬರು ಹೊತ್ತಿರ್ತಾರಂತೆ, ಗರುಡ ದೇವರು ಹೊತ್ತಿರ್ತಾರಂತೆ, ಇನ್ನೊಂದು ಕಡೆ ಪ್ರಾಣದೇವರು ಹೊತ್ತಿರ್ತಾರಂತೆ. ಹೊತ್ತಿರೋ ಕಾಲಕ್ಕೆ ಭುಜದ ಮೇಲೆ ಹಾಕೊಂಡಿರ್ತಾರಲ್ಲ ದೇವರು, ಇಬ್ಬರ ಹೆಗಲಲ್ಲಿ, ಇದು ನಾವು ಚಿಂತನೆ ಮಾಡಲೇ ಇಲ್ಲ, ಅದು ವಾದಿರಾಜರು ಕೊಡ್ತಾರೆ, ಇಬ್ಬರ ಹೆಗಲಲ್ಲಿ ತಾನು ಕೂತು ಒಂದು ಇವರ ಬಲ ಹೆಗಲಲ್ಲಿ ಅರ್ಧ, ಇವರ ಎಡ ಹೆಗಲಲ್ಲಿ ಅರ್ಧ ಇಟ್ಟು ಇವರು ಒಬ್ಬರಿಗೊಂದು ಪಾದ ಒಬ್ಬರಿಗೊಂದು ಪಾದ ಕೊಟ್ಟು ಇಬ್ಬರು ಹೊತ್ತುಕೊಂಡು ಹೋಗುವ ರೂಪ ಚಿಂತನೆ ವಾದಿರಾಜರು ಕೊಡ್ತಾರೆ ಅಪರೂಪಕ್ಕೆ. ಆ ಹೊತ್ತುಕೊಂಡು ಹೋಗುವಾಗ ಅವರು ಏನ್ ಮಾಡುತ್ತಾರೆ ಅಂದ್ರೆ, ಹಾ ಇಬ್ಬರು ಕೂಡ ಆ ದೇವರ ಕಾವು ಹಿಡಿದಿರ್ತಾರಲ್ಲ ಸುಮ್ಮನೆ ಹಿಡಿಯಲಂತೆ, ದೇವರ ಕಾಲ ಒತ್ತುತ್ತಾ ಆ ದೇವರ ಪಾದ ಅದು ತಾನಾಗಿ ತಾಕ್ತಾ ಇದ್ರೆ ಆನಂದ, ಆ ದೇವರ ಪಾದವನ್ನ ಒತ್ತುತ್ತಾ ಇದ್ರೆ ಆ ಸ್ಪರ್ಶದಿಂದ ಇನ್ನಷ್ಟು ಆನಂದ, ಇನ್ನ ಆ ಉಗುರಿನಲ್ಲಿ ಆ ದೇವರ ಆ ಮುಖದಲ್ಲಿ ಅದು ನೋಡಬೇಕು. ದೇವರ ಪಾದ ಇವರು ಒತ್ತುತ್ತಾ ಇದ್ದಾರೆ, ದೇವರ ಪಾದವನ್ನ ಅದರ ಆ ಸ್ಪರ್ಶ ದೇವರ ಸ್ಪರ್ಶ ಆಗ್ತಾ ಇದ್ರೆ ಆನಂದ ಪಡ್ತಾ ಇದ್ದಾರೆ. ದೇವರ ಚಿಂತನೆ ಸದಾ ಬರ್ತಾ ಇದೆ, ಅವನನ್ನೇ ನೋಡುತ್ತಾ ಆನಂದ ಪಡ್ತಾ ಇರ್ತಾರೆ.
ಇದು ನಮಗೆ ನಂಬರಿ ಮೊದಲ ಅರ್ಥ ಆಗಿದೆ.
ತಾತ ಇರ್ತಾರೆ, ಅಜ್ಜ ಅಜ್ಜಿ ಈ ಮಮ್ಮತ್ತ ಇರ್ತಾರೆ, ಅವರೆಲ್ಲೋ ಇರ್ತಾರೆ. ಇದಕ್ಕಿದ್ದಂತೆ ಅಜ್ಜ ಅಜ್ಜಿ ಎಲ್ಲ ಇರ್ತಾರೆ, ಒಂದು ತಿಂಗಳು ಸೇರ್ತಾರೆ. ಎಲ್ಲ ಸೇರಿದಾಗ ಇವರಿಗೆ ಅಜ್ಜ ಅಜ್ಜಿ ಅಂದ್ರೆ ಬಹಳ ಅಭಿಮಾನ. ಇದಕ್ಕೆ ನೋಡಿ ಈ ಹುಡುಗರ ಲಕ್ಷಣ ಹೇಗಿರುತ್ತೆ, ಅವರ ಮೇಲೆ ಅಭಿಮಾನ ಜಾಸ್ತಿಯಾದಾಗ ಸುಮ್ಮನೆ ಮುಂದೆ ಕುತ್ಕೊಂಡ್ಬಿಡುತ್ತಾರೆ, ಸುಮ್ಮನೆ ಮುಂದೆ ಕುತ್ಕೊಂಡು ನೋಡ್ತಾ ಇರ್ತಾರೆ. ಏ ಹೋಗೋ ಅಂದು ಬಿಡಲ್ಲ, ಅಲ್ಲೇ ಕುತ್ಕೊಂಡು ನೋಡ್ತಾ ಇರ್ತಾರೆ. ಏನು ಕಾಣಿಸುತ್ತೆ ಅವನಿಗೆ? ಏನಿಲ್ಲ, ನಮ್ಮಜ್ಜ ಹೇಗೆ ನೋಡ್ ಆ ನೋಟ್ ಹೋದಲ್ಲ ನಾನು ಹೇಳ್ತಾ ಇರೋದು, ನೋಡ್ತಾ ಇರ್ತಾರೆ. ಆ ಈ ಅಜ್ಜ ಏನ್ ಮಾಡ್ತಾನೆ, ಅದರಲ್ಲಿ ಕೆಲಸ ಇರುತ್ತಲ್ಲ, ಅದು ಇದು ಎಲ್ಲ ಮಾಡ್ತಾ ಇರ್ತಾನೆ, ಎಲ್ಲ ಕೆಲಸ ಮಾಡ್ತಾ ಇರ್ತಾನೆ. ನೋಡುತ್ತಾ ಕಣ್ಣು ಆ ಮೊಮ್ಮಗನ ಮೇಲೆ ಬಿಡ್ತಾ ಇರುತ್ತೆ, ಅವನು ನನ್ನನ್ನೇ ನೋಡ್ತಾ ಇದ್ದಾನೆ ಎಂಬುದು ಈ ಅಜ್ಜನಿಗೂ ಗೊತ್ತಾಗ್ತಾ ಇರುತ್ತೆ. ಅಂತ ಕಾಲಕ್ಕೆ ಆ ನೋಟ ಅವನು ನನ್ನನ್ನೇ ನೋಡ್ತಾ ಸಂತೋಷದಲ್ಲಿದ್ದಾನೆ ಎಂಬುದು ಅಜ್ಜನಿಗೂ ಗೊತ್ತು. ಅದಕ್ಕೆ ಅವನ ಕಡೆ ನೋಟ ಹೋದಾಗೆಲ್ಲ ಚೂರು ನಗು ಬೀರುತ್ತಾನೆ ಮತ್ತು ಕೆಲಸದಲ್ಲಿ ಹೋಗ್ತಾ ಇರ್ತಾನೆ. ಇದು ತಾನೆ ಸಾಮಾನ್ಯ ನಡೀತಾ ಇರೋದು. ಮತ್ತೆ ಇಷ್ಟು ಆ ಭಗವಂತನನ್ನು ಹೊತ್ತುಕೊಂಡು ಉಗುರಲ್ಲಿ ಆ ಭಗವಂತನನ್ನು ನೋಡುತ್ತಾ ಆನಂದ ಪಡುತ್ತಾ ಅವನನ್ನೇ ನೋಡುವ ಮಗು ಗರುಡದೇವರು ಮೊಮ್ಮಗ ಬ್ರಹ್ಮದೇವರ ಮಗ ಅಲ್ವಾ. ಮೊಮ್ಮಗ ಹೊತ್ತುಕೊಂಡು ಹೋಗ್ತಾ ಇದ್ದಾನೆ, ಆ ಉಗುರಲ್ಲೇ ತನ್ನ ನೋಡ್ತಾ ಇದ್ದಾನೆ, ಆನಂದ ಪಡ್ತಾ ಹೀಗೇ ನೋಡ್ತಾ ಇದ್ರೆ ಈ ಅಜ್ಜನೇ ಹೀಗೆ ನೋಡಿದ್ರೆ ಆ ಅಜ್ಜ ನೋಡಲ್ಲ, ನೋಡಿ ನಗು ಬೀರ್ತಾ ಇದ್ದಾನೆ. ಅವರಿಗೆ ಬೇಕಾದ ಆನಂದ ಕೊಡುವ ಒಳ್ಳೆ ನಗು ಬೀರ್ತಾ ಇದ್ದಾನೆ, ಅವರನ್ನೇ ನೋಡ್ತಾ ಇದ್ದಾನೆ. ನೋಡಿ ಇವರ ದೃಷ್ಟಿ ಅವನ ಮೇಲೆ, ಅವನ ದೃಷ್ಟಿ ಇವರ ಮೇಲೆ, ತನ್ನನ್ನೇ ನೋಡೋ ಇವರನ್ನೇ ನೋಡ್ತಾ ಇದ್ದಾನೆ. ಅದು ತನ್ನನ್ನು ನೋಡ್ತಾ ಇದ್ದಾರೆ ಎಂಬುದು ತಮಗೆ ಗೊತ್ತಾದರೆ, ನಾವು ನೋಡುವವರು ನಮ್ಮನ್ನೇ ನೋಡ್ತಾ ಇದ್ದಾರೆ ಎಂದು ಗೊತ್ತಾದರೆ ಸತ್ಯಾತ್ಮನೇ ಬರ್ತಾ ಇದ್ದಾರೆ, ಅಥವಾ ವೇದಾವ ಸ್ವಾಮಿಗಳೇ ಬರ್ತಾ ಇದ್ದಾರೆ ಮೆರವಣಿಗೆಯಲ್ಲಿ, ಪರಿಮಾಣ ಸ್ವಾಮಿಗಳು ಬರ್ತಾ ಇದ್ದಾರೆ, ನಿಮ್ಮ ಬೇಕಾದ ಸ್ವಾಮಿ ಬರ್ತಾ ಇದ್ದಾರೆ ಅನ್ಕೊಳ್ಳಿ ಅಲ್ವಾ. ಆ ಬರೋ ಕಾಲಕ್ಕೆ ನೀವೇ ಸ್ವಾಮಿ ನೋಡ್ತಾ ಇರ್ತೀರಾ, ಮೆರವಣಿಗೆ ಬರೋಕಾಲ ಎಷ್ಟು ಚೆನ್ನಾಗಿ ಮೆರವಣಿಗೆ ಹೇಗಿದೆ ಸ್ವಾಮಿ ಹೇಗಿದ್ದಾರೆ ಸುತ್ತು ಬರ್ತಾನೆ ಇರ್ತೀರಾ. ಆದರೆ ಸ್ವಾಮಿಗಳು ಒಂದು ಸಲ ಹೀಗೆ ತಿರುಗಿ ನಿಮ್ಮ ಕಡೆ ಬಂದು ಕಣ್ಣು ನಿಮ್ಮ ಕಡೆ ಬಂದು ನೀವೇ ನೋಡೋ ಕಾಲಕ್ಕೆ ಚೂರು ನಕ್ಕರೆ ಜನ್ಮ ಸಾರ್ಥಕ ಆಗೋದಲ್ವ, ಖುಷಿಯ ಖುಷಿಯೇ ಸ್ವಾಮಿ ನಮ್ಮನ್ನು ನಕ್ಕ ಅದಲ್ಲ, ನೀವು ನೋಡ್ತಾನೇ ಇರ್ತೀರ. ಒಂದು ಸಲ ಸ್ವಾಮಿಗಳು ನೋಡಿ ನಕ್ಕ ಮೇಲೆ ಬಿಡ್ತೀರಾ, ಇನ್ನೂ ನೋಡ್ಲಿಕ್ಕೆ ಜಾಸ್ತಿ ಆಗುತ್ತೆ, ಇನ್ನ ನೋಡ್ತಾ ಇರ್ತಾರೆ ಸ್ವಾಮಿ ಹೇಳಿ. ಇನ್ನ ಅವತ್ತೇನೋ ಸ್ವಾಮಿಗಳು ಅವ್ರಿಗೇನೋ ಮನಸ್ಸು ಬಂತು, ನಿಮ್ಮನ್ನೇ ನೋಡಿ ಶುರು ಮಾಡಿದೆ ಅನ್ಕೊಳ್ಳಿ, ನಿಮ್ ಪರಿಸ್ಥಿತಿ ಹೇಗಿರುತ್ತೆ? ಯಪ್ಪ ಏನೋ ಆಗ್ಬಿಡುತ್ತೆ, ಯಾಕೆ ನಮ್ಮೇ ಸ್ವಾಮಿ ನೋಡ್ತಾರೆ, ಆ ತಂತ್ರ ಮಾಡ್ತಾರೆ ಅಪ್ಪ ಅಪ್ಪ, ಇದು ನಮಗೆ ಇದೇ ಅವರಿಗೆ ಹೇಗಿರುತ್ತೆ ಅಲ್ವಾ. ಇಷ್ಟು ದಾಸರಾಯರ ಆಳವ ದೃಷ್ಟಿ ಎಲ್ಲಿರುತ್ತೆ, ಆ ಒಳಗಿನ ಪರಿಣಾಮಗಳು ನೋಡ್ತಾರೆ. ಅಲ್ಲ ನಿಮ್ಗೆ ಅಲ್ಲಿ ಗೊತ್ತಾಯಿತು, ದಾಸರಾಯರ ಶಿಷ್ಯರು ಹೇಳ್ತಾರೆ ಈ ಪರಿ ನಿರಂತರದಿ ತಮ್ಮ ಒಳಗಿರುವ ದೇವತೆಗಳನ್ನ ನೋಡ್ತಾ ಇದ್ದಾರಂತೆ, ಆ ದೇವತೆಗಳ ಒಳಗಿರುವ ದೇವರನ್ನು ನೋಡ್ತಾ ಇದ್ದಾರೆ. ಆ ದೇವರ ಚರ್ಯ ಅಂದ್ರೆ ಆ ದೇವತೆಗಳು ಮಾಡುವ ಸೇವೆಗೆ ಅನುಗ್ರಹ ಪೂರ್ವಕವಾಗಿ ದೇವತನ್ನ ಮುಖದಲ್ಲಿ ಏನು ಹಾವಭಾವಗಳನ್ನು ತೋರ್ತಾ ಇರ್ತಾನೆ ಅದನ್ನು ನೋಡ್ತಾ ಇದ್ದಾರಂತೆ. ಆ ದೇವ ಅನುಗ್ರಹ ಮಾಡಿದ್ದಕ್ಕೆ ಇವರ ಮುಖದಲ್ಲಿ ಎಷ್ಟು ಆನಂದ ಬರುತ್ತಾ ಇದೆ ಅದನ್ನೂ ನೋಡ್ತಾ ಬರೆದ ಗ್ರಂಥ ಹರಿಕಥಾ. ಮತ್ತೆ ಅಂತ ಗ್ರಂಥ ನಾವು ಡ್ರೈ ಆಗಿ ಓದ್ತಾ ಹೋದ್ರೆ ಏನಂತ, ಏನು ಗರ್ಡದೇ ಕರ್ಕೊಂಡಿರ್ತಾರೆ ಹಾಗೆ ಹೋಗ್ತಾ ಇರ್ತಾನೆ ಅವನ ಚಿಂತನೆ ಮಾಡು ಹೇಳಿ ಹೋದ್ರೆ ಇಷ್ಟು ಡ್ರೈ ಆಗಿ ಹೇಳಿದ್ದ ಅವ್ರು ಹೇಳಿದ್ದು, ನನಗೆ ಹೇಳಿ ಬರಲ್ಲ ಅವರೇ ಕೊಡಬೇಕು. ಹಾಗೆ ಆ ಭಗವಂತನ ನೋಡ್ತಾ ಇದ್ದಾರೆ, ಆ ಭಗವಂತ ತಮ್ಮನ್ನೇ ನೋಡುತ್ತಾ ಅಲ್ಲಿ ಭಗವಂತನಿಗೆ ನೋಡೋ ಕಾರಕ್ಕೆ ಭಗವಂತನ ಮುಖದಲ್ಲಿ ಆನಂದ ಬರುತ್ತದೆ. ನನ್ನ ಭಕ್ತ ನನ್ನನ್ನೇ ನೋಡ್ತಾ ಇದ್ದಾನೆ ಅಂದ್ರೆ ಇವನಿಗೆ ಆನಂದ ಪಡಬೇಕು ಅಂತ ತನ್ನ ಮುಖದಲ್ಲಿ ಆನಂದ ಪ್ರಕಟ ಮಾಡುತ್ತಾನೆ. ಆನಂದ ಪ್ರಕಟ ಮಾಡುತ್ತಾ ಅವರನ್ನೇ ನೋಡ್ತಾ ಅವರಿಗೆ ಆನಂದ ಕೊಡುತ್ತಾ ಹಾಗೇ ಬರ್ತಾ ಇರ್ತಾನೆ. ಇದು ಚಿಂತನೆ ಮಾಡಿ ಅಂದ್ರೆ ಮಾತ್ರ ಭಗವಂತನನ್ನೇ ಚಿಂತನೆ ಮಾಡಲು ಹೋದ್ರೆ ಬೇರೆ ಒಂದು ಕಡೆ ಮನಸ್ಸು ಹೋಗಬಾರದು. ಕ್ಷಣ ಕ್ಷಣಕ್ಕೂ ದೇವರಲ್ಲೇ ಮನಸ್ಸಿರಬೇಕು, ದೇವರನ್ನೇ ಚಿಂತನೆ ಮಾಡಬೇಕು ಅಂದ್ರೆ ಅದು ಬರಬೇಕಾದ್ರೆ ನಿಮ್ಮ ಬಿಂಬ ಸ್ಥಾನದಲ್ಲಿರುವ ಗರುಡ ದೇವರು ಹೀಗೆ ಚಿಂತನೆ ಮಾಡುತ್ತಾರೆ ಅಂತ ನೀವು ಚಿಂತನೆ ಮಾಡಿದ್ರೆ ನೀವು ನಿಮ್ಮ ಯೋಗ್ಯತೆ ಇದ್ದಷ್ಟು ಕರ್ಮ ಪಕ್ವ ಆದಷ್ಟು ಎಷ್ಟೆಷ್ಟು ಬರಬೇಕು ಕಾಲ ಆದಷ್ಟು ಆದಷ್ಟು ಹೆಚ್ಚಿಗೆ 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 ದೇವರ ಚಿಂತನೆ ಈ ಕ್ರಮದಲ್ಲಿ ಬರುವಂತೆ ಮಾಡುತ್ತಾರೆ. ಇಷ್ಟು ರಹಸ್ಯ ಕೊಡಿಸಿದ್ದಾರೆ ದಾಸರಾಯ. ಅದಕ್ಕೆ ಹೇಳಿದ್ದೆ ವೈನತೆಯ ಅಂಶಗನ ಆದ್ರೆ ಸ್ವಲ್ಪ ಹೇಳಬೇಕಾಗಿದ್ದಿದೆ, ನಾಳೆ ಹೇಳುತ್ತೀರಿ ಅಂತ ಹೇಳಲಿಕ್ಕೆ ಕಾರಣ ಇಷ್ಟೇ. ಇಷ್ಟು ದಾಸರಾಯ ಕೊಡಿಸಿದ್ದ. ಹಾಗಾದ್ರೆ ನಮ್ಮ ಬಿಂಬಸ್ಥಾನೀಯರಾದ ಮಹಾನುಭಾವರು ನಮ್ಮ ದೇವರ ಪೆಟ್ಟಿಗೆಯಲ್ಲೇ ಕೂತಿರ್ತಾರೆ, ಅವ್ರ ಮುಖವೂ ನೋಡಲ್ಲ. ನಾವು ದೇವರ ಪೆಟ್ಟಿಗೆ ತೆಗೆದುಕೊಳ್ಳೇ ಸಾಲಿಗ್ರಾಮಗಳು ದೇವರ ಪ್ರತಿಮಾ ಡೈರೆಕ್ಟ್ ಕಾಂಟ್ಯಾಕ್ಟ್. ನಾವು ಯಾರು ಸೂಪರಿಂಟೆಂಡೆಂಟ್ ಕಾಂಟ್ಯಾಕ್ಟ್ ಆದಮೇಲೆ ಅವರಿಗಿಂತ ಸ್ವಲ್ಪ ಸಪಾರ್ಟ್ಮೆಂಟ್ ಕಡೆ ನೋಡಿ ನಗ್ತೀವಿ ಚೆನ್ನಾಗಿದ್ದೀರಾ ಅಂತ. ಹಾಗೆ ಪ್ರಾಣ ದೇವರ ಮೇಲೆ ಸ್ವಲ್ಪ ನೀರು ಹಾಕ್ತೀವಿ. ಆದಮೇಲೆ ಗರುಡ ದೇವರು ಶೇಡು ದೇವರು ಇರ್ತಾರೆ, ಅವರಿಗಿಂತ ಸಪಾರ್ಟ್ಮೆಂಟ್ ಅಲ್ವಾ. ಅದಕ್ಕೆ ಸ್ವಲ್ಪ ಈ ತರ ನೋಡಿ ಸ್ವಲ್ಪ ನೀರು ಹಾಕಿ ನಿರ್ಮಾಲ್ಯ ಕೊಟ್ಟರೆ ಮುಗಿತು. ಅವರ ಕಡೆ ಮುಖ ನೋಡೋದೇ ಇಲ್ಲ. ದೇ ಮತ್ತವರಿಗೆ ತೀರ್ಥ ಕೊಟ್ಟು ನೈವೇದ್ಯ ಕೊಟ್ಟು ಆರತಿ ಮಾಡೋ ಕಾಲಕ್ಕೆ ನೋಡ್ತೀವಿ ಅಷ್ಟೇ. ಅವರ ಚಿಂತನೆ ಅವರು ಹೇಗಿರ್ತಾರೆ ಅಪ್ಪ ಅನುಗ್ರಹ ಮಾಡಿ ಅಂತ ಪ್ರಾರ್ಥನೆ ಅಪ್ಪನ ಅಡನೆ ಮಾಡಲ್ಲ. ದೇವರ ಪೆಟ್ಟಿಗೆಯಲ್ಲಿ ಇದ್ದದ್ದಕ್ಕೆ ಅಂದ್ರೆ ಯಾರನ್ನಾದ್ರೂ ಕರೆದಿರ್ತೇವೆ, ನಮ್ಮವರನ್ನ ಕರೆದಿದ್ದಾಗ ಅವ್ರ ಜೊತೆಗೆ ಯಾರೋ ಬಂದಿರ್ತಾರೆ, ನಮ್ ಬೇಕಾಗಿದ್ದು ಇವರೇ, ಅವರೆಲ್ಲ ಬಂದರು. ಇವರ ಜೊತೆಗೆ ಬಂದದ್ದಕ್ಕೆ ಆಮೇಲೆ ಕೊಡಿಕೊಳ್ಳಿ. ಆ ತರ ಪೂಜಾ ಗರುಡ ದೇವರಿಗೆ ನಾವು ಮಾಡ್ತಾ ಇರ್ತೇವೆ. ಹೌದು ಗರುಡ ಮಂತ್ರ ಜಪ ಮಾಡ್ತೀರಾ, ಶೇಷಮಂತ್ರ ಜಪ ಮಾಡ್ತೀರಾ, ಅವರ ಲಕ್ಷಣಗಳು ಗೊತ್ತಾ, ಅವ್ರು ಹೇಗಿರ್ತಾರೆ ಗೊತ್ತಾ, ಅವ್ರು ಪ್ರಾರ್ಥನೆ ಮಾಡ್ತೀರಾ. ಅಪ್ಪನ ಒಂದು ಗಂಧ ಗಾಳಿ ಇಲ್ಲ. ಪೆಟ್ಟಿಗೆಯಲ್ಲಿ ಮಾತ್ರ ಪ್ರತಿಮೆ ಒಂದು ಬೆಳ್ಳಿ ಒಂದು ಹಿತ್ತಾಳೆ ತಾಮ್ರತೋ ಇಟ್ಕೊಂಡಿರ್ತೀವಿ, ಅದಕ್ಕೆ ಒಂದಿಷ್ಟು ಬೆಳೆದು ಹೋಗ್ತಾ ಇರ್ತೀವಿ. ಮತ್ತೆ ನಮಗೆ ಭಕ್ತಿಯಲ್ಲಿಂದ ಬರುತ್ತೆ ಅಪ್ಪ ನಾಳೆ ಬರೋದೇ ಇಲ್ಲ. ದೇವರು ಹೇಳ್ತಾರೆ ನೀವು ಆಫೀಸಲ್ಲಿ ಕೂಡ ಅಷ್ಟೇ, ಕಡೆಗೆಲ್ಲ ಇರ್ತಾರೆ, ಅವನ್ನೆಲ್ಲ ಬಾಯ್ಕಾಟ್ ಮಾಡಿಬಿಟ್ಟು ನಾವು ಡೈರೆಕ್ಟ್ ಆಫೀಸರ್ ಹತ್ರ ಹೋದ್ರೆ ಬಹಳ ಒಳ್ಳೆಯದು. ಫಸ್ಟ್ ಫೈಲ್ ಆಗಿದ್ದ ಬಂದಿ ನಾನೇ ಅದನ್ನ ನಾವು ಈಚ್ ಕಡೆ ಮಾಡಿಬಿಟ್ರೆ ಎಲ್ಲರೂ ಅವನ ಕಡೆಗಣಿಸ್ತಾರೆ. ನಾನು ಇಟ್ಟದ್ದೇ ಅದಕ್ಕೆ ಅವರ ಮೂಲಕವೇ ಬನ್ನಿ. ದೇವರು ಅಷ್ಟೇ ತತ್ವಾಭಿಮಾನಿಗಳ ಮೂಲಕವೇ ಭಗವಂತನ ಹತ್ರ ಹೋಗಬೇಕು, ಸಾಕ್ಷಾತ್ ಹೋಗ್ಲಿಕ್ಕಿಲ್ಲ. ಅದಕ್ಕೆ ನಮ್ಮ ಬಿಂಬಸ್ಥಾನೀಯರಾದ ಗರುಡ ದೇವರ ಮೇಲೆ ಭಗವಂತ ಇಷ್ಟ ಆಯ್ತಾ ಒಂದು ಹೇಳಿ ಮುಗಿಸ್ತೇವೆ. ಗರುಡ ದೇವರನ್ನ ಕೇಳಿದ್ರು, ಸ್ವಾಮಿ ಎಂಥ ಭಾಗ್ಯಲಿಂಗು ಸದಾ ದೇವರನ್ನು ನೋಡ್ತಾ ಇರ್ತೀರ, ಕಾಲ ಕ್ಷಣ ವ್ಯರ್ಥ ಮಾಡಲ್ಲ, ದೇವರ ಸ್ಪರ್ಶ ಆಗ್ತಾ ಇರುತ್ತೆ, ದೇವರ ನೋಡ್ತಾ ಇರ್ತೀರಾ, ಹೊತ್ತುಕೊಂಡು ಹೋಗ್ತಾ ಇರ್ತೀರಾ, ಆನಂದ ಪಡ್ತಾ ಇರ್ತೀರಾ ಅಂತ ಕೇಳಿದ್ರೆ ಎಲ್ಲ ಅವ್ರು ಹೇಳ್ತಾರೆ ಇದೆಲ್ಲ ನೀನು ಹೇಳಿದ ಕರೆಕ್ಟ್ ಚೆನ್ನಾಗಿದೆ, ಅದು ನಾನಾಗಿ ಪಡ್ಕೊಂಡಿದ್ದಲ್ಲೋ ಈ ಮೇಲೆ ಕೂತಿದ್ದಾರಲ್ಲ ಅವರು ಕೊಟ್ಟದ್ದು. ಅದು ನಾವು ನಾವಂದ್ರೆ ಇಷ್ಟೆಲ್ಲ ನಂತರ ಬರೋದು ಗರುಡದೇವರು ಇಷ್ಟು ಚಿಂತನೆ ಮಾಡ್ತಾರೆ, ದೇವರು ಅದಕ್ಕೆ ತಕ್ಕಂತೆ ರೆಸ್ಪಾಂಡ್ ಆಗ್ತಾರೆ ಅಂತ ನಾವು ಅಂದ್ಕೊಂಡು ಅವಾಗ ಗರುಡದೇವರೊಬ್ರು ನಾನೇ ಮಾಡ್ತೀನೋ ಅಸ್ವತಂತ್ರ, ನನ್ನೊಳಗಿದ್ದು ಸ್ವಾಮಿ ಆತ ಮಾಡಿಸಿದರೆ ಈ ತರ ಚಿಂತನೆ ಮಾಡುತ್ತೀನಿ, ನನ್ನಿಂದ ಈ ತರ ಚಿಂತನೆ ಮಾಡಿಸಿ ಅದಕ್ಕೆ ತಕ್ಕಂತೆ ನಗತಾ ನೋಡೋನು ಅವನೇ ಅಂತ ಅವನ ಕಡೆ ತೋರಿಸ್ತಾರೆ. ಹೋಗ್ತಾನೆ. ಅದಕ್ಕೆ ಇಲ್ಲಿ ವೈನತೇಯನ ಅಂತ ಹೇಳಿಲ್ಲ, ವೈನತೇಯ ಅಂಶ ಗ ಅಂದ್ರು. ಅದಕ್ಕೂ ನೋಡ್ಬೇಕು ಏನಂದ್ರು, ಗರುಡ ದೇವರು ಲಕ್ಷ್ಮೀನಾರಾಯಣರನ್ನ ಕರ್ಕೊಂಡು ಹೋಗ್ತಾ ಇದ್ದಾರಂತೆ. ಯಾರಿಗಾದ್ರೂ ಬಿಟ್ಟಿಲ್ಲ ಅದಕ್ಕೆ ಹೇಳಿ ಗುರುಗಳು ಅಂತ ಹೋದಾಗ ಈ ಮೈನಸ್ ಪಾಯಿಂಟ್ ಎಂಬುದಿದ್ದೇ ಇರುತ್ತೆ, ಅವರಿಗೂ ಚೂರು ಬಂತಂತೆ. ಏನದು ಅಂದ್ರೆ ಮೈನಸ್ ಅದ ಪ್ಲಸ್ಸೇ ಆಗುತ್ತೆ ಎಲ್ಲರಿಗೂ. ನಾನೇ ಹೊತ್ತು ಬಿಡ್ತಾ ಇದ್ದೆ, ಸ್ವಾಮಿಯನ್ನ ಹೊತ್ತು ಕರ್ಕೊಂಡು ಹೋಗ್ತಾ ಇದ್ದೇನೆ ಅಂತ ಬಂದು ಬಂದ ಕೂಡಲೇ ಕೊಟ್ಟದ್ದು ನೀವನೇ ಅಲ್ಲ, ಮೇಲೆ ಗೊತ್ತವನೇ ಅಲ್ಲ, ಕೊಟ್ಟದ್ದಿವನೇ ಅವನಿಗೆ ಗೊತ್ತಾಗಲ್ವ. ಗೊತ್ತಾಯಿತು, ಗೊತ್ತಾದ ಕೂಡಲೇ ಭಾರ ಜಾಸ್ತಿ ಮಾಡಿದ. ತೊಡಿಯಲ್ಲ ಅದೇ ಗರುಡ ದೇವರು ಬಿದ್ದರು, ದೇವರಲ್ಲೇ ಇದ್ದಾರೆ, ಗರುಡ ದೇವರು ಮಾತ್ರ ಬಿದ್ದರು ಕಳೆದ ಹೇಳಿ ಹೀಗಾಯಿತು ಅಂತ ನೋಡ್ತಾರೆ. ನೀನೇ ಎಲ್ಲ ಹುರಿಯೋದು ಸ್ವಾಮಿ, ಕ್ಷಮಿಸೋ, ನೀನೇ ನನ್ನಲ್ಲಿದ್ದು ನಿನ್ನನ್ನ ಹುರಿಯೋದು ನೀನೇನಯ್ಯ, ನಾನೇನು ಹೊರಿಯುತ್ತೇನೆ. ಗರುಡ ದೇವರಲ್ಲಿ ಗರುಡ ನಾಮಕನಾಗಿ ಗರುಡ ದೇವರ ಆಕೃತಿಯಲ್ಲಿ ಗರುಡ ದೇವರ ಶರೀರ ಎಷ್ಟಿರುತ್ತೆ, ದೊಡ್ಡ ಶರೀರ ಗರುಡ ದೇವ ಅಂದ್ರೆ ಆ ಜೀವ, ಆ ಜೀವನ ಸ್ವರೂಪ ಎಷ್ಟು ಕುದುರೆ ಅನಂತರನೆ ಅಟೇ ಸೈದು. ಅಷ್ಟು ದೊಡ್ಡ ಗರುಡ ದೇವರ ಶರೀರದಲ್ಲಿ ಗರುಡ ದೇವರ ಜೀವ ಎಲ್ಲೋ ಒಳಗೆ ಹೃದಯ ಕಮಲದಲ್ಲಿಟ್ಟು ಆ ಶರೀರ ಹೊರಿಯುವ ಆ ಶಕ್ತಿ ಗರುಡ ದೇವರಿಗಿಲ್ಲ. ದೇವರನ್ನ ಹೊರಿಯುವ ಶಕ್ತಿ ಅಲ್ಲ, ತಮ್ಮ ಶರೀರ ಹೊರಿಯುವ ಶಕ್ತಿಯೂ ಗರುಡ ದೇವರಿಗಿಲ್ಲ. ಮತ್ತೆ ಗರುಡ ದೇವರ ಆಕಾರದಲ್ಲಿ ನಿಂತು ಶರೀರದ ಆಕಾರದಲ್ಲಿ ನಿಂತು ಗರುಡ ದೇವರಿಗೆ ಆಲೋಚನೆ ಕೊಡ್ತಾನಂತೆ, ನಾನು ದೇವರನ್ನು ಹೊರಿಬೇಕು. ಅಯ್ಯೋ, ಈ ಜೀವಿಗೆ ನನ್ನ ಹೊರಿಬೇಕು ಅಂತ ಗೊತ್ತಾ ಇದೆ, ಇವನ ಶರೀರ ಹೊರಿಬೇಕು ಇವನಿಗೆ ಆಗಲ್ಲ ಅಂತ ತಾನು ಗರುಡ ದೇವರ ಶರೀರದ ಆಕಾರದಲ್ಲಿ ತಾನೇ ಗರುಡ ದೇವರ ಶರೀರವನ್ನ ಹೊತ್ತು ಗರುಡ ದೇವರ ಒಳಗೆ ನೀ ಹೊರಿಬೇಕಲ್ಪನೆ ನನ್ನ ಬಾ ಅಂತ ತಾನೇ ತನ್ನನ್ನ ಹೊರೆಯುತ್ತಾನೆ. ಹೊರದು ನೀ ಹೊತ್ತಿ ಆಯಿತು ಸಾಕ. ಇದು ಗರುಡ ದೇವರಿಗೆ ಸದಾ ಎಚ್ಚರಿರುತ್ತೆ, ನಾನು ಹೊರಿಯುತ್ತಾ ಇಲ್ಲ, ಇವನೇ ನನ್ನನ್ನು ಹೊರಿಯುತ್ತಾ ಇದ್ದಾನೆ, ನಾನಿವನನ್ನು ಹೊರಿಯೋದೇನು, ಇವನೇ ನನ್ನನ್ನ ಹೊತ್ತು ನನ್ನ ಮೂಲಕ ಅವನನ್ನ ಹೊತ್ತಿರೋದು ಅವನೇ ಎಂಬ ಎಚ್ಚರ ಇದ್ದರೆ ಅದಕ್ಕೆ ಹೆಸರು ಗರುಡ ದೇವರು. ಇಂಥದ್ದಿದೆ ಈ ಚಿಂತನೆಯೆಲ್ಲ ವೈನತೆಯ ಅಂಶಗಣ ಅಂತ ಕೊಡ್ತಾ ಇದ್ದಾರೆ. ಅಂದ್ರೆ ಗರುಡ ದೇವರ ಮೇಲೆ ಹೆಗಲಲ್ಲಿ ಕೂತು ಗರುಡ ದೇವರಿಗೆ ಜ್ಞಾನ ಕೊಟ್ಟು ಗರುಡ ದೇವರಿಗೆ ಚಿಂತನೆ ಕೊಟ್ಟು ಅವರ ಮೂಲಕ ಅದ್ಭುತವಾದ ಸಾಧನೆ ಮಾಡಿಸುವ ಸ್ವಾಮಿ ಇದ್ದಾನಲ್ಲ, ವೈನತೆಯ ಅಂಶಗ ಅವನು ಯಾರು? ನಿನ್ನ ಬಿಂಬ. ಅಲ್ಲಿಗೆ ಕನೆಕ್ಷನ್ ಕೊಡ್ತಾ ಇದ್ದಾರೆ. ಅಂದ್ರೆ ಈ ಚಿಂತನೆ ಮಾಡಿದರೆ ಸ್ವಾಮಿ ಗರುಡ ದೇವರಲ್ಲಿ ನಿಂತು ಇಂಥ ಸಾಧನೆ ಮಾಡಿಸುವವ ನೀನೇ, ಯಾರು ನನ್ನ ಹೃದಯದಲ್ಲಿರುವವ ಅಂತ ಯಾರು ಕನೆಕ್ಷನ್ ಕೊಡುತ್ತಾರೋ ಆವಾಗ ನಮ್ಮಲ್ಲಿರುವ ಸ್ವಾಮಿ ಅಲ್ಲಿ ಹೇಗಿಟ್ಟಿದ್ದಾನೋ ಅವರನ್ನ ಅದರಂತೆ ಚೂರು ನಮ್ಮನ್ನ ಆಗಿರಲಿಕ್ಕೆ ಸ್ವಾಮಿ ಅನುಗ್ರಹ ಮಾಡುತ್ತಾನೆ. ಇದು ಬಿಂಬ ಪ್ರತಿಬಿಂಬ ಭಾವ. ಅದಕ್ಕೆ ಬಿಂಬ ಗುಣಕ್ರಿಯಾದಿ ಬೇರೆಯವ ಗುಣಕ್ರಿಯಾದಿ ನಾನ್ ಭವತಿ ಅಂದ್ರೆ ಬಿಂಬ ಅಂದ್ರೆ ನಮಗೆ ಸಾಕ್ಷಾತ್ ಬಿಂಬ ಯಾರು? ಪುಷ್ಕರ. ಅವರ ನಂತರ ಬರತಕ್ಕಂತಹ ಗರುಡದೇವರು ಆಗಿದ್ದಾರೆ, ಅವರು ಬಿಂಬ. ಅವರ ಗುಣಗಳ ಚಿಂತನೆ ಮಾಡಿದ್ರೆ ನಮ್ಮಲ್ಲಿ ಗುಣಗಳು ಮೂಡುತ್ತೆ. ಇಷ್ಟನ್ನ ಹೇಳ್ತಾ ಬರ್ತಾರೆ. ವೈನತೆ ಅಂಶಗಳ ಸರ್ವಸ್ಥಾನದಲ್ಲಿ ತನ್ನ ಮತದ್ರೂಪವ ರೂಪವ ಧೇವಿಸುತ್ತಾ ಸಂಚರಿಸು. ಇತರ ಆಲೋಚನೆಯ ಬಿಟ್ಟು ಇಷ್ಟು ಹೇಳಲಿಕ್ಕೆ ಒಂದು ಗಂಟೆ ಹೋಯ್ತು. ಇನ್ನವರಿಗೆ ಸದಾ ಗುಣಗಳ ಚಿಂತನೆ ಮಾಡಿದ್ರೆ 24 hours ಅವರಿಗೆ ಸಾಕೋದೇ ಇಲ್ಲ. ಅವರು ಅಂತ ಇರ್ತಾರಂತೆ, ದೇವರು ಯಾಕೆ 24 hours ಅಂತ ಇಟ್ನೋ, ಯಾಕೋ ಸ್ವಲ್ಪ ಸ್ವಲ್ಪ ಜಾಸ್ತಿ ಮಾಡಿ ಚೆನ್ನಾಗಿರ್ತಾ ಇತ್ತು ದೇವರ ಚಿಂತನೆ ಮಾಡ್ಲಿಕ್ಕೆ ಅಂತ ಆಗ್ತಾ ಇತ್ತು. ಹೌದೌದು, ನಮಗೆ ಯಾಕಾದ್ರೂ 24 hours ಬರ್ತೋ ದೇವರು, ಅದರಲ್ಲಿ 2 hours ಬರ್ತಾರೆ ಕೇಳಬೇಕು. ಈ ಆಚಾರದ 1 hour ಕೊಟ್ಟರೆ 2 hours ಹೇಳ್ಬಿಡ್ತಾರೆ, ಇದು ಕೇಳಲೇಬೇಕು ಅಂತಿರುತ್ತೆ ಅಲ್ವಾ? ಹಾಗೆ ಅದು ಹೋಗಿ ಭಗವಂತನ ಚಿಂತನೆ ಸದಾ ಬರಬೇಕಾದ್ರೆ ಗುಣ ಚಿಂತನೆ ಬೇಕು. ನಮ್ಮ ಗುರುಗಳ ಗುಣ ಚಿಂತನೆ, ಅವರಲ್ಲಿ ಆ ಗುಣ ಪ್ರಕಟ ಮಾಡಿದ ಅವರೊಳಗಿರುವ ಬಿಂಬನ ಚಿಂತನೆ, ಅವರೇ ನಮ್ಮ ಬಿಂಬ ಎಂಬ ಚಿಂತನೆ ಬಂದರೆ ಗುಣಚಿಂತನೆ ಪೂರ್ತಿ. ಇಂಥ ಗುಣಚಿಂತನೆ ಸದಾ ಇದ್ರೆ ಸಾಕು, ಅದೇ ಸಾಧನೆ. ಅದಕ್ಕೆ ನಿನ್ನ ಗುಣಚಿಂತನೆಯಲ್ಲಿಡು ಗೋಪಾಲವಿಠಲ, ಇಷ್ಟೇ ಸಾಕು ಅಂತ ಗೋಪಾಲದಾಸರು ಹೇಳ್ತಾರೆ. ನಮ್ಮಲ್ಲಿಗೆ ಶ್ರೀಕೃಷ್ಣ